हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनाम ग्रहणादेव निरस्त ग्रह विग्रहं वृन्दावनगतं वन्दे ब्रह्मरुद्रेन्द्र वन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुर्गाब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराक्षितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुर्मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्तियं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। राज ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಮನುಗಳ ವಂಶವನ್ನು ವಿಸ್ತಾರ ಮಾಡಿ, ವೈವಸ್ವತ ಮನುಗಳ ವಂಶ, ಹಾಗೆ ಚಂದ್ರವಂಶ, ಇದನ್ನು ವಿಸ್ತಾರ ಮಾಡಬೇಕು, ಯಾಕೆ ಇದನ್ನು ಕೇಳಬೇಕು? ಅದಕ್ಕೆ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಇವರೆಲ್ಲ ಭಗವಂತನನ್ನು ಸದಾ ಚಿಂತನೆ ಮಾಡಿದವರು, ಏಕಪ್ರಕಾರ ಚಿಂತನೆ ಮಾಡಿದವರು. ಅಂಥ ಭಗವಂತನ ಚಿಂತನೆ ಮಾಡಿ ಮಾಡಿ ಅವರವರ ಗತಿಯನ್ನು ಪಡೆದಿದ್ದಾರೆ. ಈಗ ಅವರಿಗೆ ಬೇಡದ ಪುಣ್ಯ, ಅನಿಷ್ಟ ಪುಣ್ಯ ತುಂಬ ಕೂತಿದೆ. ಅದನ್ನು ಸ್ಮರಣೆ ಮಾಡಿದವರಿಗೆ ಎಲ್ಲವನ್ನು ಕೊಟ್ಟು ಬಿಡ್ತಾರೆ. ಅದರಿಂದ ನಮಗೆ ವಿಶೇಷ ಸಾಧನೆ ಆಗುತ್ತೆ. ಇದು ಒಂದು. ಎರಡನೆಯದು, ಅವರೆಲ್ಲರೂ ನಮ್ಮ ಬಿಂಬಸ್ಥಾನೀಯರು, ದೊಡ್ಡವರು. ಅವರಂತರ್ಯಾಮಿ ಭಗವಂತ ಅವರಿಂದ ಇಂತಿಂಥ ಸಾಧನೆ ಮಾಡಿಸಿದ ಎಂಬುದನ್ನು ಚಿಂತನೆ ಮಾಡಿದರೆ, ಅವನೇ ನಮ್ಮ ಬಿಂಬ ಎಂಬುದು ಚಿಂತನೆ ಮಾಡಿದರೆ, ಭಗವಂತ ನಮ್ಮಿಂದಲೂ ಅವರಿಂದ ಮಾಡಿಸಿದ ಸಾಧನೆಯಲ್ಲಿ ಚೂರಾದರೂ ಮಾಡಿಸ್ತಾನೆ. ಇದು ಅಲ್ಲಿಯ ರಹಸ್ಯ. ವಿವಸ್ವಾನ್ ನಾಮಕ ಸೂರ್ಯದೇವರು, ಆ ಸೂರ್ಯದೇವರ ಮಕ್ಕಳೇ ವೈವಸ್ವತ ಮನುಗಳು ಅಂತ. ವೈವಸ್ವತ ಮನುಗಳು ತಾವು ಮಕ್ಕಳಿಲ್ಲ ಅಂತ ಕಾರಣದಿಂದ ವಿಶೇಷವಾಗಿ ಯಜ್ಞವನ್ನು ಮಾಡುತ್ತಾ ಇದ್ದಾರೆ. ಯಜ್ಞವನ್ನು ಮಿತ್ರ ವರುಣೇಷ್ಠಿ ಮಾಡುತ್ತಾ ಇದ್ದಾರೆ. ಆವಾಗ ವಿಶೇಷವಾಗಿ ಹೋತೃಗಳು ಅವರಿಗೆ ಇವರ ಹೆಂಡತಿ ಹೇಳಿ ಕಳಿಸ್ತಾ ಇದ್ದಾಳೆ, ಹೆಣ್ಣು ಮಗು ಆದರೆ ಚೆನ್ನಾಗಿರುತ್ತೆ. ಯಜಮಾನ ಹೇಳಿದ್ದು ಗಂಡು ಮಗು ಆಗಬೇಕು. ಅದಕ್ಕೆ ಹೋತರು ಹೆಂಡತಿಯ ಮಾತನ್ನು, ಪಾಪ ಅವ್ರು ಕೇಳಿದರು ಅಂತ ಮಾಡಿದರು. ಅದಕ್ಕೆ ಕೇಳುತ್ತಾ ಇದ್ದಾರೆ, ಏನಿದು ನೀವು ಮಾಡಿದಂಥ ಒಂದು ಸಂಕಲ್ಪಕ್ಕೆ ವ್ಯತಿರೇಕವಾಗಿ ಗಂಡು ಅಂದರೆ ಹೆಣ್ಣು ಬಂತಲ್ಲ. ಆವಾಗ ಹೇಳ್ತಾ ಇದ್ದಾರೆ, ಇಲ್ಲ ನಿನ್ನ ಸಂಕಲ್ಪ ಹೀಗೆ, ನಿನ್ನ ಹೆಂಡತಿಯ ಸಂಕಲ್ಪ ಹಾಗೆ, ಆದ್ದರಿಂದ ಹೀಗಾಯಿತು ಅಂತ ಹೇಳಿದಾಗ, ಮತ್ತು ವಿಶೇಷವಾಗಿ ಆ ಹುಡುಗಿಯನ್ನೇ ಹುಟ್ಟಿದ್ದು ಇಲ ಅಂತ, ಆ ಇಲೆಯನ್ನೇ ತಪಸ್ಸನ್ನು ಮಾಡಿ ತಾವು ಸುದ್ಯುಮ್ನ ಅಂತ ಮಾಡ್ತಾ ಇದ್ದಾರೆ. ಅಂದರೆ ಭಗವಂತನ ತಪಸ್ಸು ಮಾಡಿದಾಗ ಭಗವಂತ ಗಂಡಾಗುವಂತೆ ಮಾಡಿದ, ಆವಾಗ ಅವನ ಹೆಸರು ಸುದ್ಯುಮ್ನ ಅಂತಾಯಿತು. ಆ ಸುದ್ಯುಮ್ನಾಗಿದ್ದಾಗ ಮೂರು ಜನ ಮಕ್ಕಳು ಬಂದರು, ಉತ್ಕಲ, ಗಯ, ವಂಗ. ನಂತರ ಒಂದು ಸಲ ಆತ ಸುಕುಮಾರ ವನಕ್ಕೆ ಹೋಗ್ತಾ ಇದ್ದಾರೆ. ಮೇರು ಪರ್ವತದ ಕೆಳಗಿನ ಪ್ರಾಂತದಲ್ಲಿರತಕ್ಕಂಥ ಸುಕುಮಾರ ವನ, ಅಲ್ಲಿ ವಿಶೇಷವಾಗಿ ಉಮಾದೇವಿ ಸಹಿತವಾಗಿ ರುದ್ರದೇವರು ಇದ್ದಾರೆ. ರುದ್ರದೇವರು ಪಾರ್ವತೀದೇವಿಗೆ ವರ ಕೊಟ್ಟಿದ್ದು, ಇಲ್ಲಿ ಯಾರೇ ಗಂಡಸರು ಪ್ರವೇಶ ಮಾಡಲಿ ಹೆಂಗಸರಾಗಿ ಬಿಡ್ತಾರೆ. ಇವರು ಕುದುರೆ ಜೊತೆಗೆ ಬಂದವರು ಸಹಿತವಾಗಿ ಈತ ಹೆಣ್ಣಾಗಿ ಬಿಡ್ತಾರೆ. ಆವಾಗ ವಿಶೇಷವಾಗಿ ಚಂದ್ರದೇವರ ಮಕ್ಕಳಾಗಿರತಕ್ಕಂಥ ಬುಧ, ಈ ಅಂದರೆ ಮೊದಲು ಇಲೆಯಾಗಿ ಹುಟ್ಟಿದ್ದು, ನಂತರ ಸುದ್ಯುಮ್ನ, ನಂತರ ಈಗ ಮತ್ತು ಇಲೆಯಾಗಿ, ಈಗ ಅಲ್ಲೇ ಇರತಕ್ಕಂಥ ಬುಧ, ಬುಧನ ಆಶ್ರಮದ ಹತ್ತಿರ ತಿರುಗಾಡತಾ ಇದ್ದರೆ ಬುಧ ಅವರನ್ನು ಪರಿಗ್ರಹ ಮಾಡ್ತಾ ಇದ್ದಾರೆ. ಮಾಡಿ ಅಲ್ಲಿ ಮಗನಾಗ್ತಾ ಇದ್ದಾನೆ ಪುರೂರವ. ನಂತರ ವಿಶೇಷವಾಗಿರತಕ್ಕಂಥ ತಪಸ್ಸನ್ನು ಮಾಡುತ್ತಾ ಇದ್ದಾರೆ ವೈವಸ್ವತ ಮನುಗಳು. ಮನುಗಳು ವಿಶೇಷವಾಗಿ ತಪಸ್ಸನ್ನು ಮಾಡಿ 10 ಮಕ್ಕಳನ್ನು ಪಡೀತಾ ಇದ್ದಾರೆ. ಇಕ್ಷ್ವಾಕು ಪೂರ್ವಜಾನ್, ಇಕ್ಷ್ವಾಕು ಮೊದಲಾದವರು. ಅದರಲ್ಲಿ ಪೃಷಧ್ರ ಅಂತ, ಪೃಷಧ್ರ ಒಂದು ಸಲ ಗುರುಗಳ ಸೇವೆಗಾಗಿ ಇರುವಂಥವ, ಆಕಳನ್ನು ಕಾಯ್ತಾ ಇದ್ದ. ರಾತ್ರಿ ಹೊತ್ತಿನಲ್ಲಿ ಹುಲಿ ಪ್ರವೇಶ ಮಾಡಿತು ಆಕಳುಗಳ ಮಧ್ಯೆ. ಆತನಿಗೆ ಗೊತ್ತಾಗಿ ಕತ್ತಲಿತ್ತು. ಹೇಳ್ತಾ ಇದ್ದಾರೆ ನಿಶಿ ವರ್ಷತಿ ಅಂತ, ತಾನು ಅಲ್ಲಿದ್ದಾಗ ವಿಶೇಷವಾಗಿ ದೀಪ ಶಾಂತ ಆಯಿತು, ಮಳೆ ಬರ್ತಾ ಇತ್ತು, ರಾತ್ರಿ ಕಾಲ, ಹುಲಿ ಪ್ರವೇಶ ಮಾಡಿದೆ. ಅದಕ್ಕೆ ಒಂದು ಕಡೆ ನೋಡಿ ಹುಲಿ ಅಂತ ಖಡ್ಗ ಪ್ರಹಾರ ಮಾಡುತ್ತಾನೆ, ಅದು ಆಕಳಾಗಿತ್ತು, ಆಕಳು ಸತ್ತು ಹೋಯಿತು. ಆವಾಗ ಏಕಾಂ ಜಗ್ರಾಹ ಬಲವಾನ್ ಸಾ ಚಕ್ರೋಶ ಭಯಾತುರಾಂ, ಅದರಲ್ಲಿ ಹೇಳ್ತಾ ಇದ್ದಾರೆ ಆ ಹುಲಿ ಒಂದು ಆಕಳನ್ನು ಹಿಡಿಯಿತು, ಅದು ಭಯದಿಂದ ವಿಶೇಷವಾಗಿ ಒದರಿತು, ಒದರಿದಾಗ ಖಡ್ಗದಿಂದ ಅಲ್ಲಿ ವಿಶೇಷವಾಗಿ ಕಡದರೆ ಶಾರ್ದೂಲ ಹೋಗಿಬಿಡ್ತು. ಹೇಳ್ತಾ ಇದ್ದಾರೆ ವ್ಯಾಘ್ರೋ ವಿವೃಕ್ನ ಶ್ರವಣೋ ನಿಸ್ತ್ರಿಂಶಾಗ್ರಹತಸ್ತ್ವತಃ ನಿಶ್ಚಕ್ರಾಮ ಭೃಶಂಭೀತಃ ರಕ್ತಂ ಪತಿ ಸಮಸೃಜನ್. ಏನಾಯಿತು? ಖಡಗ ಪ್ರಹಾರ ಮಾಡಿದರು. ಮಾಡಿದಾಗ ಅದು ಆ ಹುಲಿಯ ಕಿವಿಗೆ ಬಿತ್ತು. ಆ ಕಿವಿಗೆ ಬಿದ್ದದ್ದಕ್ಕೆ ರಕ್ತ ಬಂತು, ಅದು ಓಡಿ ಹೋಯಿತು ಭಯದಿಂದ. ಆದರೆ ನೋಡಿದರೆ ವಿಶೇಷವಾಗಿ ಆಕಳು ಸತ್ತಿತ್ತು. ತುಂಬ ದುಃಖಿತನಾದ ಅವ ಕುಲಾಚಾರ್ಯರು, ನೀನು ಆಕಳನ್ನ ಕೊಂದಿದ್ದೀಯ ಅಂತ ಶಾಪ ಕೊಡ್ತಾ ಇದ್ದ. ನಕ್ಷತ್ರ ಬಂಧು ಶೂದ್ರಸ್ತ್ವಂ ಕರ್ಮಣ ಭವಿತಾಮುನ, ಆಕಳನ್ನು ಕೊಂದದ್ದಕ್ಕೆ ನೀನು ಶೂದ್ರನಾಗಿದ್ದೀಯ, ಅಂದರೆ ಶೂದ್ರತ್ವ ಬಂತು ನಿನಗೆ ಅಂತ ಶಾಪವನ್ನು ಕೊಡ್ತಾ ಇದ್ದ. ನಂತರ ಆತ ಅದಕ್ಕೇನೂ ಮಾತಾಡಲಿಲ್ಲ, ವಿಶೇಷವಾಗಿ ಶಾಪವನ್ನು ಕೈಜೋಡಿಸಿ ಸ್ವೀಕಾರ ಮಾಡ್ತಾ ಇದ್ದಾನೆ. ನಂತರ ಅಧಾರಯತ್ ವರಂ ವೀರ ಊರ್ಧ್ವರೇತಾಹ ಮುನಿ ಪ್ರಿಯಂ, ಊರ್ಧ್ವರೇತಸ್ಕನಾಗ್ತಾ ಇದ್ದಾನೆ. ಮುನಿಗಳ ಪ್ರಿಯವಾಗಿರತಕ್ಕಂಥ ಊರ್ಧ್ವರೇತಸ್ಕನಾಗಿ ವ್ರತವನ್ನು ಧಾರಣ ಮಾಡ್ತಾ ಇದ್ದಾನೆ. ವಾಸುದೇವೇ ಭಗವತಿ ಸರ್ವಾತ್ಮನಿ ಅಮಲೇ ಪರೇ ಏಕಾಂತಿತ್ವಂ ಗತೋ ಭಕ್ತ್ಯ ಸರ್ವಭೂತ ಸುಹೃತ್ತಮಃ. ಭಗವಂತನಲ್ಲಿ ಏಕಾಂತ ಭಕ್ತಿಯನ್ನ ಪಡೆದ, ವಿಮುಕ್ತ ಸಂಗ ಶಾಂತಾತ್ಮ ಸಂಯತಾಕ್ಷೋ ಪರಿಗ್ರಹ ಯದೃಚ್ಛಯ ಉಪಪನ್ನೇನ ಕಲ್ಪಯನ್ ವೃತ್ತಿಮಾತ್ಮನಃ. ಎಲ್ಲವನ್ನ ಬಿಟ್ಟ ಶಾಂತನಾಗಿದ್ದ, ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಾ ಇದ್ದ, ಯಾರಿಂದ ಸ್ವೀಕಾರ ಮಾಡ್ತಾ ಇದ್ದಿಲ್ಲ. ಏನು ಏನು ತಾನಾಗಿ ತನ್ನ ಹತ್ತಿರ ಬರುತ್ತೋ ಅದರಿಂದ ತಾನಾಗಿ ಬೇಡತಾ ಇದ್ದಿಲ್ಲ, ತನ್ನ ಹತ್ರ ಬಂದದ್ದನ್ನು ಅದರಿಂದ ವೃತ್ತಿಯನ್ನು ಇಟ್ಟುಕೊಂಡು. ಆತ್ಮನಿ ಆತ್ಮಾನಮಾದಾಯ ಜ್ಞಾನತೃಪ್ತ ಸಮಾಹಿತ ವಿಚಚಾರ ಮಹಿಮೇ ಮಾಮೇತಾಮ್ಮ ಜಡಾಂಧ ಬಧಿರಾಕೃತಿ. ಭಗವಂತನಲ್ಲೇ ಮನಸ್ಸಿಟ್ಟು ಜ್ಞಾನದಿಂದಲೇ ತೃಪ್ತರಾಗಿ, ವಿಶೇಷವಾಗಿ ಭಗವಂತನಲ್ಲೇ ಮನಸ್ಸಿಟ್ಟು ವಿಚಚಾರ ಮಹಿಮೇತಾಂ, ಇಡೀ ಭೂಮಂಡಲವನ್ನು ತಿರುಗಿದ, ಹೇಗೆ ಹುಚ್ಚನಂತೆ ಅಂಧನಂತೆ ಕಿವುಡನಂತೆ ಆ ರೀತಿಯಲ್ಲಿ ತಿರುಗಾಡಿದ. ಈ ರೀತಿಯಾಗಿ ತಿರುಗಾಡತಕ್ಕಂಥ ಆತ ವನಂಗತ್ವ ದೃಷ್ಟ ದಾವಾಗ್ನಿಮುತ್ಥಿತಂ, ಒಂದು ವನದತ್ತ ಬರ್ತಾ ಇದ್ದಾರೆ. ಅಲ್ಲಿ ದಾವಾಗ್ನಿ ಭೀಕರವಾಗಿ ಬರ್ತಾ ಇದೆ. ತೇನ ಉಪಯುಕ್ತ ಕರಣ ಬ್ರಹ್ಮ ಪ್ರಾಪ ಪರಂ ಮುನಿ. ಭಗವಂತನ ಚಿಂತನೆ ಮಾಡ್ತಾ ಶರೀರ ತ್ಯಾಗ ಮಾಡ್ತಾ ಇದ್ದಾರೆ. ಅಲ್ಲಿಂದ ಭಗವಂತನ ಸನ್ನಿಧಾನ ಸೇರಿದರು. ವಿಶೇಷವಾಗಿ ಕವಿಸ್ತದಾಯಂ ವಿಷಯೇಷು ನಿಸ್ಪೃಹೋ ವಿಸೃಜ್ಯ ಸಂಗಂ ಸಹ ಬಂಧು ವಿರ್ವನಂ ನಿವೇಶ ಚಿತ್ತೋ ಪುರುಷಂ ಸ್ವರೋದಿಶಂ ವಿವೇಶ ಕೈಶೋ ಕೈಶೋರವಯಃ ಪರಂಗತಃ. ಅದರಲ್ಲಿ ವಿಶೇಷವಾಗಿರತಕ್ಕಂಥ ಭಗವಂತನ ಸನ್ನಿಧಾನವನ್ನು ಸೇರಿಕೊಳ್ತಾ ಇದ್ದಾರೆ ಅಂತ ಚೆನ್ನಾಗಿ ತಿಳಿಸಿಕೊಟ್ರು. ಅದರಲ್ಲಿ ನಂತರ ಕವಿ ಅನ್ನುವಂಥವ ಅವರೂ ಕೂಡ ಈ ರೀತಿಯಾಗಿ ಸದ್ಗತಿಯನ್ನು ಪಡೆದರು. ಕರುಷರು ಬಂದರು, ಅವರು ಕ್ಷತ್ರಿಯರಾದರು. ಕರುಷ ಕರುಷನಿಂದ ಕಾರುಷರು ಬರ್ತಾ ಇದ್ದಾರೆ. ಉತ್ತರಾಪಥ ಗುಪ್ತಾರಹ ಬ್ರಹ್ಮಣ್ಯಾಹ ಧರ್ಮವತ್ಸಲಾಹ, ಈ ಉತ್ತರಾಪಥವನ್ನೆಲ್ಲ ರಕ್ಷಣೆ ಮಾಡತಕ್ಕಂಥವರಾದರು. ಒಳ್ಳೆ ಭಗವಂತನಲ್ಲಿ ಚಿಂತನೆ ಮಾಡತಕ್ಕಂಥವರು ಬ್ರಾಹ್ಮಣ ಪಾಲಕರು ಧರ್ಮವತ್ಸಲರು ಆದರು. ಹೇಳ್ತಾ ಇದ್ದಾರೆ ದೃಷ್ಟನಿಂದ ಧಾರಷ್ಟ ಅಂತ ಕ್ಷತ್ರ ಜಾತಿ ಬರ್ತಾ ಇದೆ. ಬ್ರಹ್ಮಭೂತಂ ಗತಂ ಕ್ಷುತೌ, ವಿಶೇಷವಾಗಿ ಅದು ತತ್ವಜ್ಞಾನವನ್ನು ಪಡೆದಿರತಕ್ಕಂಥ ಒಂದು ಗುಂಪೆಲ್ಲ ಹೊರಟಿದೆ ಅಲ್ಲಿಂದ. ನಂತರ ನೃಗನಿಂದ ಸ್ವಾತಿ, ಅವನಿಂದ ಜ್ಯೋತಿ, ಅವನಿಂದ ವಸು, ವಸುವಿನಿಂದ ಪ್ರತೀಕ. ನಂತರ ಓಘವಾನ್, ಓಘವಂತನಿಂದ ಸ್ವಸ ಅಂತ. ಅಲ್ಲಿ ವಿಶೇಷವಾಗಿ ಕನ್ಯಾ ಬರ್ತಾ ಇದ್ದಾಳೆ ಓಘವತಿ ಅಂತ. ಸುದರ್ಶನ ಎಂಬುವರು ಮದುವೆ ಆಗ್ತಾ ಇದ್ದಾರಲ್ಲಿ. ನಂತರ ನರಿಶ್ಚಂದನಿಂದ ಚಿತ್ರಸೇನ, ನಂದ ಅವನಿಗೆ ದಕ್ಷ, ಆತನಿಗೆ ಮೀಡ್ವಾನ್, ಅವನಿಂದ ಕೂರ್ಚ, ಅವನಿಂದ ಇಂದ್ರಸೇನ. ಇಂದ್ರಸೇನನ ಮಗ ವೀತಿಹೋತ್ರ, ಆತನಿಗೆ ಸತ್ಯಶ್ರವ ಅಂತ, ಆತನಿಗೆ ಉರುಶ್ರವ, ಅವರಿಗೆ ದೇವದತ್ತ. ದೇವದತ್ತನಿಗೆ ವಿಶೇಷವಾಗಿ ಅಗ್ನಿಯೇ ಮಗನಾಗಿ ಬರ್ತಾ ಇದ್ದಾನೆ. ಆತನೇ ವಿಶೇಷವಾಗಿ ಕಾನೀನ ಇತಿ ವಿಖ್ಯಾತೋ ಜಾತೂಕರ್ಣ್ಯೋ ಮಹಾನ್ ಋಷಿ ಅಂತ. ವಿಶೇಷವಾಗಿ ಕಾನೀನ ಅಂತ, ಜಾತೂಕರ್ಣ ಅಂತ ಋಷಿಯೇ ಬರ್ತಾ ಇದ್ದಾರೆ. ಅಲ್ಲಿಂದ ವಿಶೇಷವಾಗಿ ಬ್ರಹ್ಮಕುಲಂ ಜಾತಂ ಅಗ್ನಿವೇಶ್ಯ ಅಯನಂ ನೃಪ, ಅಗ್ನಿವೇಶ್ಯ ಅಂತ ಅವರ ವಿಶೇಷವಾಗಿರತಕ್ಕಂಥ ನರಿಶ್ಯಂತನಿಂದ ಬಂದಿರತಕ್ಕಂಥ ವಂಶದು. ನಂತರ ನಾಭಾಗ ಪುತ್ರನಾಗಿರತಕ್ಕಂಥ ದಿಷ್ಟ, ದಿಷ್ಟ ಕರ್ಮದಿಂದ ವೈಶ್ಯತ್ವವನ್ನು ಪಡೆಯುತ್ತಾ ಇದ್ದಾರೆ. ಆತನ ಮಗ ಹಲಂದನ, ಆತನ ಮಗ ವತ್ಸಪ್ರೀತಿ, ವತ್ಸಪ್ರೀತಿ ಆತನ ಮಗ ಪ್ರಾಂಶು, ಪ್ರಾಂಶುನಿಂದ ಪ್ರಮತಿ, ಅಲ್ಲಿಂದ ಖನಿತ್ರ, ಖನಿತ್ರನಿಂದ ಚಾಕ್ಷುಷ, ಅವರಿಂದ ವಿವಿಂಶತಿ, ವಿವಿಂಶತಿಯ ಮಗ ರಂಹ. ನಂತರ ಅಲ್ಲಿಂದ ಖನಿಮತ್ರ, ನಂತರ ಕರಂಧಮ ಅಂತ ಹೇಳ್ತಾ ಇದ್ದಾರೆ, ಅವನ ಮಗನೇ ವಿಶೇಷವಾಗಿರತಕ್ಕಂಥ ನೃಪ. ಆತನಿಗೆ ಅವೀಕ್ಷಿತ, ಆತನಿಗೆ ಮರುತ್ತ ಅಂತ. ವಿಶೇಷವಾಗಿ ಆತನಿಗೆ ಸಂವರ್ತ ಅಂತ ಬರ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಮರುತ್ತಸ್ಯ ಯಥಾ ಯಜ್ಞೋ ನ ತಥಾ ಅನ್ಯೋಸ್ತಿ ಕಶ್ಚನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮರುತ್ತ ಎನ್ನುವವ ವಿಶೇಷವಾದ ಯಜ್ಞಗಳನ್ನು ಮಾಡಿದ. ಅಲ್ಲಿ ಯಜ್ಞದಲ್ಲಿ ಎಲ್ಲ ಬಂಗಾರಮಯವಾಗೇ ಇತ್ತು, ಅತಿಶೋಭನವಾಗಿದ್ದು. ಅಲ್ಲಿ ಇಂದ್ರದೇವರು ಅಮಾದ್ಯತ್ ಇಂದ್ರ ಸೋಮೇನ ದಕ್ಷಿಣಾಭಿರ್ದ್ವಿಜಾತಯ ಮರುತ ಪರಿವೇಷ್ಟಾರಹ ವಿಶ್ವೇ ದೇವಾಹ ಸಭಾಸದ. ಆ ಮರುತ್ತನ್ನುವರ ಯಜ್ಞದಲ್ಲಿ ಇಂದ್ರದೇವರು ವಿಶೇಷವಾಗಿ ಪ್ರೀತರಾದರು ಸೋಮ ಪಾನದಿಂದ. ನಂತರ ದಕ್ಷಿಣೆಗಳಿಂದ ಬ್ರಾಹ್ಮಣರು ತೃಪ್ತರಾದರು, ಮರುತ್ತುಗಳೆಲ್ಲ ಪರಿವೇಷ್ಟಾರರಾದರು. ನಂತರ ಅಂದರೆ ಪರಿವೇಷ್ಟಾರ ಅಂದರೆ ಬಡಿಸುವವರಾದರು. ನಂತರ ವಿಶ್ವೇ ದೇವತೆಗಳು ಸಭಾಸದರಾಗ್ತಾ ಇದ್ದಾರಲ್ಲಿ. ಇಲ್ಲಿ ಪರಿವೇಷ್ಟಾರಹ ಅಂದರೆ ಯಜ್ಞದಲ್ಲಿ ಬರತಕ್ಕಂಥ ಆಹುತಿಗಳನ್ನು ವಿಶೇಷವಾಗಿ ಕೊಡುವಂಥವರು, ಸ್ವೀಕಾರ ಮಾಡುವಂಥವರು ಅಂತ ಅನೇಕ ಅರ್ಥಗಳಿವೆ. ಇನ್ನು ಮರುತ್ತನ ಮಗ ದಮ, ಆತನಿಗೆ ರಾಜವರ್ಧನ, ಆತನಿಗೆ ಸುಧೃತಿ, ಆತನಿಗೆ ವಿಶೇಷವಾಗಿ ನರ ಎಂಬ ಮಗ ಆಗ್ತಾ ಇದ್ದಾನೆ. ಆತನ ಮಗ ಕೇವಲ, ಆತನಿಂದ ಬಂಧುಮಾನ್, ಅವನಿಂದ ವೇಗವಾನ್, ಆತನಿಗೆ ಬುಧ ಅಂತ. ಆತನಿಗೆ ತೃಣಬಿಂದು ಅಂತ ರಾಜ ಬರ್ತಾ ಇದ್ದಾನೆ. ಈ ರೀತಿಯಾಗಿ ಆ ವಂಶವನ್ನು ಚೆನ್ನಾಗಿ ತಿಳಿಸಿಕೊಟ್ಟು, ನಂತರ ಶರ್ಯಾತಿ ರಾಜ ಬರ್ತಾ ಇದ್ದಾನೆ. ಶರ್ಯಾತಿ ರಾಜ, ಆತನಿಗೆ ಸುಕನ್ಯಾ, ಸುಕನ್ಯಾ ದೈವಚೋದಿತಳಾಗಿ ಒಂದು ಸಲ ವನಕ್ಕೆ ಹೋದಾಗ, ಚತುರಂಗಬಲ ಸಹಿತವಾಗಿ ರಾಜನ ಜೊತೆಗೆ ವನಕ್ಕೆ ಹೋದಾಗ ಅಲ್ಲಿ ವಿಶೇಷವಾಗಿರತಕ್ಕಂಥ ಚ್ಯವನ ಮಹರ್ಷಿಗಳ ಆಶ್ರಮದಲ್ಲಿ ಅವರು ತಪಸ್ಸು ಮಾಡುತ್ತಾ ಇದ್ದರೆ, ಆ ಹೊತ್ತಿನಲ್ಲಿ ಎರಡು ಕಣ್ಣುಗಳನ್ನು ನೋಡಿ ಹುಳ ಅಂದುಕೊಂಡು ಚುಚ್ಚಿದರೆ, ಅವರ ಕಣ್ಣು ಹೋದರೆ ಮದುವೆ ಮಾಡಿಕೊಡಬೇಕಾಗಿ ಬಂತು. ಚ್ಯವನ ಮಹರ್ಷಿಗಳು ವಿಶೇಷವಾಗಿ ಅಶ್ವಿನಿ ದೇವತೆಗಳಿಗೆ ಯಜ್ಞಭಾಗವನ್ನು ಕೊಡಿಸಿ, ಅವರಿಗೆ ಸೋಮಪಾನಾರ್ಹತೆಯನ್ನು ಕೊಡಿಸಿ, ಅದರಿಂದಾಗಿ ಅವರು ವಿಶೇಷವಾಗಿರತಕ್ಕಂಥ ಯೌವನವನ್ನು ಅವರಿಂದ ಪಡೀತಾರೆ. ಈ ರೀತಿಯಾಗಿ ಸುಕನ್ಯಾ ಆದ ಮೇಲೆ ಚವನ ಋಷಿಗಳ ಆ ಒಂದು ವಿಶೇಷವಾಗಿರತಕ್ಕಂಥ ಚರಿತ್ರೆಯನ್ನು ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಮನುವಿನ ಇನ್ನೊಬ್ಬ ಮಗ ನಾಭಾಗ. ನಾಭಾಗನಿಗೆ ವಿಶೇಷವಾಗಿ ಗುರುಕುಲದಲ್ಲಿದ್ದದ್ದಕ್ಕೆ ಆತನಿಗೆ ಯಾವ ಭಾಗವೂ ಇದ್ದಿಲ್ಲ. ಅದಕ್ಕಾಗಿ ಬಂದ ಮೇಲೆ ತಂದೆಯನ್ನು ಕೇಳ್ತಾ ಇದ್ದಾರೆ, ನನಗೇನಿದೆ ಅಂತ ಕೇಳಿದ್ರು ತಂದೆಯನ್ನು. ಅವಾಗ ಕೇಳ್ತಾ ಇದ್ದಾರೆ, ಆಂಗೀರಸರು ವಿಶೇಷವಾಗಿ ಯಜ್ಞ ಮಾಡುತ್ತಾರಯ್ಯ, ಮಂತ್ರ ಮರೀತಾರೆ, ನೆನಪು ಮಾಡು, ಅವರು ನಿನಗೆ ಯಜ್ಞ ಶೇಷವನ್ನು ಕೊಡ್ತಾರೆ ಎಂದಾಗ ಹಾಗೆ ಮಾಡಿ ಆ ಪದಾರ್ಥಗಳನ್ನೆಲ್ಲ ತರುವಾಗ ಪುರುಷ ಕೃಷ್ಣ ದರ್ಶನ ಅಂತ, ಇದು ನನ್ನದಯ್ಯ ಅಂತ ಕಪ್ಪಾದ ಒಬ್ಬ ವ್ಯಕ್ತಿ ಹೇಳಿದರು. ಅವಾಗ ಹೇಳ್ತಾ ಇದ್ದಾರೆ, ಇದು ನಂದಯ್ಯ. ಅವಾಗ ಹೇಳ್ತಾ ಇದ್ದಾರೆ, ಅವರ ತಂದೆ ಹೇಳ್ತಾನೆ, ಇಲ್ಲಯ್ಯ ಇದು ರುದ್ರದೇವರ ಭಾಗ, ಅವರೇ ಬಂದದ್ದು, ಅವರಿಗೆ ಕೊಡು ಅಂತ ಹೇಳಿದಾಗ ಎಲ್ಲವನ್ನೂ ಕೂಡ ಅವರಿಗೆ ವಿಶೇಷವಾಗಿ ಕೊಡ್ತಾ ಇದ್ದಾರೆ. ನಾಭಾಗಸ್ತಂ ಪ್ರಣಮ್ಯ ಹತವೇಷ ಕೆಲವ ವಾಸ್ತುಗಂ ಇತ್ಯಾಹಮೇ ಪಿತಾ ಬ್ರಹ್ಮನ್ ಶಿರಸಾ ತ್ವಾಂ ಪ್ರಸಾದಯೇ. ಅಪ್ಪ ಹೇಳಿದ, ಸದೇವ ರುದ್ರ ಚಕ್ರೂರ್ಹಿ ಭಾಗಂ ರುದ್ರಾಯ ಸದೇವ ಸರ್ವಮರ್ಹತಿ, ರುದ್ರದೇವರಿಗೆ ಭಾಗ ಕೊಟ್ಟಿದ್ದಾರಯ್ಯ ಅವಂದೇ ಅಲ್ಲ ಅಂತ ಹೇಳಿದಾಗ ಅವಾಗ ರುದ್ರದೇವರ ಮುಂದೆ ಇಟ್ಟು, ಇವೆಲ್ಲ ನಿಂದಯ್ಯ ಅಪ್ಪ ಹೇಳಿದರು, ಕ್ಷಮ ಮಾಡಿ ಅಂತ ಹೇಳಿದಾಗ, ಎತ್ತೇ ಪಿತಾ ಅವದತ್ ಧರ್ಮಂ ತ್ವಂ ಚ ಸತ್ಯಂ ಪ್ರಭಾಷಸೆ ದದಾಮಿ ಮಂತ್ರದೃಶೋ ಜ್ಞಾನಂ ಬ್ರಹ್ಮ ಸನಾತನಂ ದದಾಮಿ ತೇ ಮಂತ್ರದೃಶಃ ಜ್ಞಾನಂ. ನಿಮ್ಮಪ್ಪ ಧರ್ಮವನ್ನು ಹೇಳಿದ, ನೀನು ಸತ್ಯವನ್ನು ಮಾತಾಡಿದ್ಯಾ, ಅದಕ್ಕೆ ಆ ಎಲ್ಲ ಪದಾರ್ಥಗಳನ್ನು ಎಲ್ಲವನ್ನ ಕೊಟ್ಟರು, ನಂತರ ನಿನಗೆ ಮಂತ್ರದೃಶಃ ಜ್ಞಾನ, ಮಂತ್ರದ್ರಷ್ಟಾರರಿಗಿರಬೇಕಾಗಿರತಕ್ಕಂಥ ಜ್ಞಾನವನ್ನು, ಅಷ್ಟೇ ಅಲ್ಲ ವಿಶೇಷವಾಗಿ ಬ್ರಹ್ಮಜ್ಞಾನವನ್ನೇ ಕೊಡ್ತಾ ಇದ್ದೇನೆ ಅಂತ. ಗೃಹಾಣ ದ್ರವಿಡಂ ದತ್ತಂ ಯತ್ ಛತ್ರ ಪರಿವೇಶಿತಂ ಇತ್ಯುಕ್ತ ಅಂತರದಧೇ ರುದ್ರೋ ಭಗವಾನ್ ಸತ್ಯವತ್ಸಲಃ. ಅಲ್ಲಿ ಹೇಳ್ತಾರೆ, ಸತ್ರ ಪರಿವೇಷ್ಟಿತಂ, ಸತ್ರದಲ್ಲಿ ಬಳಸಿದಂಥ ಎಲ್ಲವನ್ನು ನೀನೇ ತಗೊಳ್ಳಯ್ಯ ಅಂತ ಅದೃಶ್ಯರಾಗ್ತಾ ಇದ್ದಾರೆ ರುದ್ರದೇವರು, ಸತ್ಯವತ್ಸರಳಾಗಿರತಕ್ಕಂಥವರು. ಯಾರಾದರೆ ಈ ನಾಭಾಗನ ಚರಿತ್ರೆಯನ್ನು ಏತ್ ಸಂಸ್ಮರೇತ್ ಪ್ರಾತಃ ಸಾಯಂ ಚ ಸುಸಮಾಹಿತ, ಯಾರಾದರೆ ಬೆಳಿಗ್ಗೆ ಸಾಯಂಕಾಲ ಪ್ರಯತ್ನಪೂರ್ವಕವಾಗಿ ನಾಭಾಗನ ಚರಿತ್ರೆಯನ್ನು ಸ್ಮರಣೆ ಮಾಡುತ್ತಾರೋ, ಕವಿರ್ಭವತಿ ಮಂತ್ರಜ್ಞೋ ಗತಿಂ ಜಯಿತಿ ತಥಾತ್ಮನಃ, ಒಳ್ಳೆ ಕವಿ ಆಗ್ತಾನೆ, ಮಂತ್ರಜ್ಞನಾಗ್ತಾನೆ, ಭಗವಂತನ ಹಾದಿಗೆ ಹೋಗ್ತಾನೆ, ಅವನ ಭಗವಂತನ ಸನ್ನಿಧಾನವನ್ನು ಪಡೀತಾನೆ ಅಂತ ನಾಭಾಗನ ಚರಿತ್ರೆಯನ್ನು ಚೆನ್ನಾಗಿ ತಿಳಿಸಿಕೊಡ್ತಾನೆ. ನಾಭಾಗನಿಂದ ವಿಶೇಷವಾಗಿ ಅಂಬರೀಷ ಮಹಾರಾಜ ಬರ್ತಾ ಇದ್ದಾರೆ. ಅಂಬರೀಷ ಮಹಾರಾಜ ದಿನತ್ರಯದ ವ್ರತವನ್ನು ಎಲ್ಲರಿಂದ ಮಾಡಿಸಿದ ಮಹಾತ್ಮ, ತಾನು ಮಾಡಿ ಅಲ್ಪ ದ್ವಾದಶಿ ಇದ್ದಾಗ ಬಂದಂಥ ಅತಿಥಿಗಳಾದಂಥ ದೂರ್ವಾಸರನ್ನು, ಅವರು ಸ್ನಾನಕ್ಕೆ ಹೋದರೆ ಸಮಯ ಮೀರತಾ ಇದ್ದರೆ ಹೇಗೆ ವ್ರತ ಲೋಪ ಆಗುತ್ತಲ್ಲ ಅಂದಾಗ ವಸಿಷ್ಠರ ಆಜ್ಞೆಯಿಂದ ಜಲಪಾನ ಮಾಡಿದ್ದಕ್ಕೆ ಸಿಟ್ಟಾಗಿ ದೂರ್ವಾಸರು ಅವರ ಮೇಲೆ ವಿಶೇಷವಾಗಿರತಕ್ಕಂಥ ಕೃತ್ಯವನ್ನು ಪ್ರಯೋಗ ಮಾಡಿದರೆ, ಜಟೆಯಿಂದ ಭಗವಂತನ ಚಕ್ರವೊಂದು ಆ ಕೃತ್ಯವನ್ನು ಪರಿಹಾರ ಮಾಡಿ ಅವರನ್ನು ರಕ್ಷಣೆ ಮಾಡಿ ದೂರ್ವಾಸರ ಹಿಂದೆ ಬೀಳತಾ ಇದೆ. ದೂರ್ವಾಸರು ಎಲ್ಲ ಕಡೆಗೆ ಹೋಗ್ತಾರೆ, ಬ್ರಹ್ಮದೇವರತ್ರ, ರುದ್ರದೇವರತ್ರ, ಭಗವಂತನತ್ರ ಹೋಗ್ತಾರೆ. ಭಗವಂತನು ಹೇಳಿ ಎಲ್ಲರೂ ಹೇಳಿದರು, ನಾವು ಆ ಚಕ್ರದ ಇದನ್ನು ತಡ್ಕೊಳ್ಳಿಕ್ಕಾಗಲ್ಲಪ್ಪ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಭಗವಂತ ಹೇಳ್ತಾನೆ, ಅಹಂ ಭಕ್ತ ಪರಾಧೀನೋ ಹಿ ಅಸ್ವತಂತ್ರ ಇವ ದ್ವಿಜ. ಹೇಳ್ತಾರೆ, ನಾನು ಭಗವಂತ ಅಂತ ನೀ ಕರಿತಾ ಇದ್ದೀಯಾ, ನಾನು ಭಕ್ತ ಪರಾಧೀನನಯ್ಯ, ಅದರಿಂದ ತಮೇವ ಶರಣಂ ಯಾಹಿ ನಾಭಾಗ ತನಯಮ್ಮನೇ, ಆ ನಾಭಾಗನ ಮಗನಾಗಿರ್ತಕ್ಕಂಥ ಅಂಬರೀಷ ಇದ್ದಾನಲ್ಲ, ಅಂಬರೀಷನನ್ನೇ ಹೋಗಿ ಶರಣಾಗತನಾಗು ಅಂತ ಹೇಳಿದಾಗ ಹೇಳ್ತಾರೆ ಬ್ರಹ್ಮನ್, ದೇವರೇ ಹೇಳ್ತಾರೆ, ಬ್ರಹ್ಮನ್ ತದ್ಗಚ್ಛ ಭದ್ರಂ ತೇ ನಾಭಾಗತನಯಂ ನೃಪಂ ಕ್ಷಮಾಪಯ ಮಹಾಭಾಗಂ ತತಃ ಶಾಂತಿರ್ಭವಿಷ್ಯತಿ. ಇಲ್ಲಿ ಹೇಳ್ತಾ ಇದ್ದಾರೆ, ಅಯ್ಯ ನನ್ನ ಭಕ್ತರು ನನಗೆ ಎಲ್ಲವನ್ನ ಸಮರ್ಪಣೆ ಮಾಡಿ ನನ್ನವರಾಗಿರ್ತಾರೆ, ಅವರಿಗೆ ತೊಂದರೆ ಬಂದರೆ ನಾನೇನು ಮಾಡಲಿಕ್ಕಾಗಲ್ಲಪ್ಪ, ಚಕ್ರ ನಿನ್ನ ಹಿಂದೆ ಬಿದ್ದಿದೆ, ನೀನು ಅವರನ್ನೇ ಕ್ಷಮಾ ಕೇಳಬೇಕು ಅಂದಾಗ, ಏವಂ ಭಗವತಾದಿಷ್ಟಃ ದೂರ್ವಾಸಾಹ ಚಕ್ರತಾಪಿತಃ, ಚಕ್ರ ಒಂದೇ ಹಿಂದೆ ಬೀಳ್ತಾ ಇದೆ, ಅದರಿಂದ ಆ ವಿಶೇಷವಾಗಿ ದೇವರಿಂದ ಆಜ್ಞಪ್ರದಾದಂಥ ದೂರ್ವಾಸರು ಬರ್ತಾ ಇದ್ದಾರೆ. ಅಂಬರೀಷ ಮಹಾರಾಜನ ಹತ್ರ ಬಂದು ತತ್ಪಾದೌ ದುಃಖಿತೋಗ್ರಹೀತ್, ಅವರ ಪಾದವನ್ನು ಹಿಡಿತಾ ಇದ್ದಾರಂತೆ. ಆವಾಗ ಅವರ ವ್ಯಸನವನ್ನು ನೋಡಿ, ಅವರ ದುಃಖವನ್ನು ನೋಡಿ, ತಸ್ಯ ತದ್ ವ್ಯಸನಂ ವ್ಯಕ್ಷ ಪಾದಸ್ಪರ್ಶ ವಿಲಜ್ಜಿತಃ ಅಸ್ತಾವೀತ್ ತದ್ಧರೇರಸ್ತ್ರಂ ಕೃಪಯಾ ಪೀಡಿತೋ ಭೃಶಂ. ವಿಶೇಷವಾಗಿ ಅವರು ತಮ್ಮ ಪಾದವನ್ನು ಮುಟ್ಟಿದ್ದಕ್ಕೆ ನಾಚಿಕೆಯಾಗಿ ಆ ಭಗವಂತನ ಅಸ್ತ್ರವನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಆ ಸುದರ್ಶನ ಅಸ್ತ್ರವನ್ನು ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ, ವಿಪ್ರಾಯ ಸ್ವಸ್ತಿಭೂಯ ದಿಡಸ್ಪತೆ, ಈ ಬ್ರಾಹ್ಮಣನಿಗೆ ಒಳ್ಳೆಯದಾಗಲಿ ಅಂತ ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಆವಾಗ ಚಕ್ರ ಶಾಂತವಾಯಿತು. ಬ್ರಾಹ್ಮಣ ಅಂತ ಯಾರು ವಿಶೇಷವಾದ ನಮ್ಮ ದೂರ್ವಾಸರು ಶಾಂತರಾದರು. ನಂತರ ರಾಜ ಅಷ್ಟರ ಪರ್ಯಂತ ತಾನು ಉಪವಾಸ ಇದ್ದ, ಅವರಿಗೆ ಭೋಜನ ಮಾಡಿಸಿದ ರಾಜ, ನಂತರ ತಾನು ಭೋಜನ ಮಾಡಿದ, ಹೇಳ್ತಾ ಇದ್ದಾರೆ. ಹೇ ರಾಜ, ನಿನಗೆ ನಾನು ಕೃತ್ಯ ಪ್ರಯೋಗ ಮಾಡಿ ತೊಂದರೆ ಕೊಡ್ಲಿಕ್ಕೆ ಹೋದರೆ ಇವಾಗಿ ನನಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀಯಲ್ಲ, ಎಂಥ ಅತ್ತಯ್ಯ, ಅದು ಭಗವಂತನ ಭಕ್ತರಾಗಿರ್ತಕ್ಕಂಥ ಅವರ ಮಹಾತ್ಮವೇ ಇಂಥದ್ದು ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಗೊತ್ತಾಗಬೇಕಾಗಿದ್ದೇನು ಅಂದರೆ, ದೂರ್ವಾಸರು ರುದ್ರದೇವರು ಅವರ ಪ್ರಾರಬ್ಧ ಕರ್ಮದಿಂದ ಹೀಗಾಯಿತಷ್ಟೇ, ಅಷ್ಟು ಮಾತ್ರಕ್ಕೆ ದೂರ್ವಾಸರಿಗಿಂತ ಅಂಬರೀಷ ಮಹಾರಾಜ ದೊಡ್ಡವ ಅಂತ ತಪ್ಪು ಕಲ್ಪನೆ ಬರಬಾರದು, ಹೇಳ್ತಾ ಇದ್ದಾರೆ. ನಂತರ ಆ ವಂಶದಲ್ಲೇ ಬಂದಿರತಕ್ಕಂಥ ಅನೇಕ ರಾಜರು ಬರ್ತಾ ಇದ್ದಾರೆ, ಅದರಲ್ಲಿ ವಿಶೇಷವಾಗಿರತಕ್ಕಂಥ ಯುವನಾಶ್ವ ಅಂತ ಬರ್ತಾ ಇದ್ದಾನೆ. ಯುವನಾಶ್ವ ಅಲ್ಲಿ ಕಕುಸ್ಥ ಎಂಬ ರಾಜ, ಕಕುಸ್ಥನ ವಂಶದಲ್ಲಿ ಬಂದಿರತಕ್ಕಂಥವನೇ ಯುವನಾಶ್ವ. ಸ್ಪಷ್ಟವಾಗಿ ನೋಡಬೇಕಾದರೆ ಅಲ್ಲಿ ಹೇಳ್ತಾರೆ, ವಿರೂಪ ಕೇತುಮಾನ್ ಶಂಭುಃ ಅಂಬರೀಷ ಸುತಾಸ್ತ್ರಯಃ, ಅಂಬರೀಷನ ಮಕ್ಕಳು ಮೂರು ಜನ, ವಿರೂಪ ಕೇತುಮಾನ್ ಶಂಭು ಅಂತ. ವಿರೂಪನಿಂದ ಪೃಷದಶ್ವ ಅಂತಾದ, ಪೃಷದಶ್ವನ ಮಗ ರಥೀತರ, ರಥೀತನ ವಿಶೇಷವಾಗಿ ಯಾವ ಮಕ್ಕಳಿಲ್ಲದಿದ್ದಾಗ ಅವರ ಹೆಂಡತಿಯಲ್ಲಿ ಆಂಗೀರಸರು ಒಳ್ಳೆ ಬ್ರಹ್ಮವರ್ಚಸ್ವಿಗಳಾಗಿರತಕ್ಕಂಥ ಮಕ್ಕಳನ್ನು ಕೊಡ್ತಾ ಇದ್ದಾರೆ. ಅವರು ಕ್ಷತ್ರಪ್ರಸೂತ ವೈ ಪುನಶ್ಚ ಆಂಗಿರಸ ಸ್ಮೃತಃ, ಅವರೆಲ್ಲರೂ ಕೂಡ ಕ್ಷತ್ರೋಪೇತಾಹ ದ್ವಿಜಾತಯಃ. ಈ ರೀತಿಯಾಗಿ ಆ ವಿರೂಪನ ವಂಶವಂತು. ನಂತರ ಮನುವಿನ ಇನ್ನೊಬ್ಬ ಮಗ ಯಾರು? ಕ್ಷುವತಸ್ತು ಮನೋರುಜಜ್ಞೆ ಇಕ್ಷ್ವಾಕುಹು ಘ್ರಾಣತಸ್ತುತಃ. ಮನುವಿನ ಮಗನೇ ಇಕ್ಷ್ವಾಕು. ಇಕ್ಷ್ವಾಕುವಿಗೆ 100 ಜನ ಮಕ್ಕಳು. ಅಲ್ಲಿ ಹೇಳ್ತಾ ಇದ್ದಾರೆ, ವಿಕುಕ್ಷಿ ನಿಮಿ ದಂಡಕ ಅಂತ ದೊಡ್ಡವರವರು. ಅಲ್ಲಿ ವಿಶೇಷವಾಗಿ ಆರ್ಯಾವರ್ತದ ರಾಜರಾಗಿ ಎಲ್ಲರೂ ಅನುಗ್ರಹ ಮಾಡಿದರು. ನಂತರ ವಿಶೇಷವಾಗಿರತಕ್ಕಂಥ ಇಕ್ಷ್ವಾಕು ಒಂದು ಸಲ ಶ್ರಾದ್ದಕ್ಕಾಗಿ ವಿಕುಕ್ಷಿಯನ್ನು ಕಳಿಸಿಕೊಡತಾನೆ, ಮಾಂಸವನ್ನು ತರಬೇಕು ಅಂತ. ಆತ ಬೇಟೆಗೆ ಹೋಗಿ ಬರ್ತಾ ತುಂಬ ಹಸಿವೆ ಆಗಿದ್ದಕ್ಕೆ ಒಂದು ಮೊಲವನ್ನು ತಿಂದುಬಿಟ್ಟ. ಉಳಿದದ್ದನ್ನು ಅಲ್ಲಿ ಕೊಟ್ಟಾಗ ಶಾಪ ಕೊಡತಾ ಇದ್ದಾರೆ. ಗುರು ಅವರನ್ನು, ಗುರುಗಳ ಒಂದು ತಿಳ್ಕೊಂಡು ಈ ರೀತಿಯಾಗಿ ಉಳಿದದ್ದನ್ನು ಶ್ರಾದ್ದಕ್ಕೆ ಕೊಟ್ಟಿದ್ದಾನೆ ಅಂತ ಆ ದೇಶದಿಂದ ಹೊರಗೆ ಹಾಕಿಬಿಡ್ತಾ ಇದ್ದಾರೆ. ನಂತರ ಮತ್ತು ವಿಶೇಷವಾಗಿ ತಂದೆ ಪ್ರಾಣತ್ಯಾಗ ಮಾಡಿದ ಮೇಲೆ ಮತ್ತು ಆ ಪುರೋಹಿತರ ಆಜ್ಞೆಯಿಂದಲೇ ಅವರೇ ಬರ್ತಾ ಇದ್ದಾರೆ. ಆತನೇ ಶಶಾದ ಅಂತ ಬಂದರು. ಹಾ, ಆತನ ಮಗ ಪುರಂಜಯ, ಆತನೇ ಇಂದ್ರವಾಹ ಅಂತ ಹೇಳ್ತಾ ಇದ್ದಾರೆ. ಆತನೇ ಇಂದ್ರವಾಹ ಅಂದರೆ ಆತನೇ ಕಕುತ್ಸ್ಥ. ಯಾಕೆ ಹೆಸರು ಬಂತು ಅದಕ್ಕೆ ಹೇಳ್ತಾ ಇದ್ದಾರೆ, ಶೃಣು ನಾಮಾನಿ ಕರ್ಮಭಿಹಿ, ಕರ್ಮದಿಂದ ಹೆಸರುಗಳು ಬಂದಿವೆ ಅಲ್ಲಿ. ಅವರು ಒಂದು ದಿವಸ ವಿಶೇಷವಾಗಿ ದೇವತೆಗಳು ದಾನವರಿಂದ ಯುದ್ಧ ಮಾಡುವಾಗ ಅಲ್ಲಿ ದೇವತೆಗಳಿಗಾಗಿ ಯುದ್ಧ ಮಾಡುವ ಪ್ರಸಂಗ ಬಂತು. ಈತ ವಚನಾದ ದೇವದೇವಸ್ಯ ವಿಷ್ಣೋ ವಿಶ್ವಾತ್ಮನ ಪ್ರಭೋಹೋ. ದೇವತೆಗಳು ದೇವರನ್ನು ಪ್ರಾರ್ಥನೆ ಮಾಡಿದರೆ ದೈತ್ಯರ ಬಲ ಜಾಸ್ತಿ ಆಗ್ತಾ ಇದೆ ಅಂತ ದೇವರು ಹೇಳಿದರು. ಈ ಇಂದ್ರವಾಹನ ಹತ್ರ ಹೋಗಿ, ಆತನೇ ಪುರಂಜಯ ಅಂತ ಹೇಳ್ತಾ ಇದ್ದಾರೆ ಅವನ ಹೆಸರು, ಆ ಪುರಂಜಯನ ಹತ್ರ ಹೋಗಿ ಅವನಲ್ಲಿ ನನ್ನ ಸನ್ನಿಧಾನವಿದೆ, ಅವನು ಬಂದು ಕೊಲ್ಲತಾನೆ ಅಂತ ಹೇಳಿದಾಗ, ಅವರು ಬಂದಾಗ ನನಗೆ ಒಳ್ಳೆ ವಾಹನ ಬೇಕು, ನಾನು ಮನಸ್ಸಿದ್ದಲ್ಲಿ ಎಣಿಸಿದ ಕೂಡಲೇ ಹೋಗ್ತಾ ಇರಬೇಕು ಅಂದಾಗ ಇಂದ್ರದೇವರೇ ವಾಹನವಾಗಿ ಬಂದರು. ಅದಕ್ಕೆ ಇಂದ್ರವಾಹ ಅಂತ ಅವರಿಗೆ ಹೆಸರಾಗಿ ಬಂತು. ಎತ್ತಾಗಿ ಇಂದ್ರದೇವರು ಬಂದರು. ಎತ್ತಿನ ಕತ್ತು ಅಂದರೆ ವಿಶೇಷವಾಗಿರತಕ್ಕಂಥ ಕುತ್ತಿಗೆ ಬೆನ್ನು ಸೇರುವ ಪ್ರಾಂತ, ಆ ಕಕುತ್ತು ಅಂತ, ಕಕುದಿ ತಿಷ್ಠತೀತಿ ಕಕುಸ್ಥ ಅಂತ, ಕಕುಸ್ಥ ಅಂತ ಆತನಿಗೆ ವಿಶೇಷವಾಗಿ ಹೆಸರು ಬಂತು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಈ ಪುರಂಜಯ ಅಥವಾ ಕಕುತ್ಸ್ಥ ಈತನ ಮಗನೇ ಅನೇನಾಹ, ಅನೇನ ಅಂತ ಬರ್ತಾ ಇದ್ದಾನೆ, ಹೇಳ್ತಾ ಇದ್ದಾರೆ. ಅಲ್ಲಿಂದ ವಿಶ್ವಗಂಧಿ, ಅಲ್ಲಿಂದ ವಿಶೇಷವಾಗಿ ಚಂದ್ರ ಯುವನಾಶ್ವ, ಆತನ ಮಗನಾಗಿ ಶಾಬಿ, ಆತನ ಮಗ ವಿಶೇಷವಾಗಿರ್ತಕ್ಕಂಥ ಬೃಹದಶ್ವ, ಅಲ್ಲಿಂದ ಕುವಲಯಾಶ್ವಕ, ಅಲ್ಲಿಂದ ವಿಶೇಷವಾಗಿರತಕ್ಕಂಥ ಆ ಕುವಲಯಾಶ್ವನೇ ದುಂಧು ಅಂತ ಹೆಸರಿರತಕ್ಕಂಥ ರಾಕ್ಷಸನನ್ನು ಸಂಹಾರ ಮಾಡಿದ ಅಂತ ಹೇಳುತ್ತ. ದುಂಧುಮಾರ ಅಂತ ಹೆಸರಾಯಿತು. ಆ ದುಂಧುವಿನ ಮುಖದಿಂದ ಬಂದಿರತಕ್ಕಂಥ ಅಗ್ನಿಯಲ್ಲಿ ಈತನ ಎಲ್ಲ ಮಕ್ಕಳು ಸುಟ್ಟು ಹೋಗಿ 3 ಜನ ಉಳಿದರು. ದೃಢಾಶ್ವ, ಕಪಿಲಾಶ್ವ, ಭದ್ರಾಶ್ವ ಅಂತ. ದೃಢಾಶ್ವ ಪುತ್ರನೇ ಹರಿಯಶ್ವ, ನಿಕುಂಭ ಅವನ ಮಗ, ಇನ್ನು ನಿಕುಂಭಕ್ಕೆ ಮಗ ಬರ್ಹಿಣಾಶ್ವ, ಆತನ ಮಗ ವಿಶೇಷವಾಗಿ ವಿಶೇಷವಾಗಿ ಕೃಶಾಶ್ವ ಅಂತ ಹೇಳ್ತಾ ಇದ್ದಾರೆ. ಆತನಿಗೆ ಸೇನಜಿತ್, ಆತನಿಗೆ ಯುವನಾಶ್ವ ಅಂತ ಮಗನಾಗಿ ಬರ್ತಾ ಇದ್ದಾರೆ. ಇಲ್ಲಿ ಯುವನಾಶ್ವನ ಕಥೆಯನ್ನು ಹೇಳ್ತಾ ಬರ್ತಾ ಇದ್ದಾರೆ. ಈತ ಒಳ್ಳೆ ಯಜ್ಞವನ್ನು ಮಾಡಿದ, ಯಜ್ಞವನ್ನು ಮಾಡಿ ಮಕ್ಕಳಿಗಾಗಿ. ಆ ಯಜ್ಞ ನಡೆಯುವಾಗ ರಾತ್ರಿ ಹೊತ್ತಿನಲ್ಲಿ ರಾಜನಿಗೆ ತುಂಬ ಬಾಯಾರಿಕೆ ಆಯಿತು. ಅಂಥ ಕಾಲಕ್ಕೆ ಯಜ್ಞಶಾಲೆ ಪ್ರವೇಶ ಮಾಡುತ್ತಾನೆ. ಅಲ್ಲೊಂದು ಕಲಶದಲ್ಲಿ ಜಲವಿತ್ತು, ಆ ನೀರನ್ನು ಕುಡಿಯುತ್ತಾ ಇದ್ದಾನೆ. ಆ ನೀರನ್ನು ಕುಡಿದಾಗ ಬೆಳಿಗ್ಗೆ ವಿಶೇಷವಾಗಿರತಕ್ಕಂಥ ಋತ್ವಿಜರೆಲ್ಲರೂ ಬರ್ತಾ ಇದ್ದಾರೆ. ಆತನನ್ನು ಕೇಳ್ತಾ ಇದ್ದಾರೆ, ಅಯ್ಯ ಈ ನೀರು ಕುಡಿದದ್ದು ಯಾರು? ಯಾರೋ ಅಲ್ಲ, ನಾನೇ. ಅವಾಗಂದ್ರು ನಿನಗೆ ವಿಶೇಷವಾಗಿರತಕ್ಕಂಥ ಮಕ್ಕಳಾಗಬೇಕು, ಯಾಕೆ ನೀನು ಕೊಡದದ್ದಕ್ಕೆ. ಗಂಡು ಗರ್ಭವನ್ನು ಧಾರಣೆ ಮಾಡಿದ, ಗಂಡು ಗರ್ಭವನ್ನು ಧಾರಣೆ ಮಾಡಿದರೆ ಮಗ ಹುಟ್ಟಿದ, ಹೊಟ್ಟೆ ಸೀಳಿಕೊಂಡು. ಇಬ್ಬರೂ ದೇವರ ಮತ್ತು ಬ್ರಾಹ್ಮಣರ ಆಶೀರ್ವಾದದಿಂದ ಬದುಕಿದರು. ಆ ಮಗುವಿಗೆ ಹಾಲು ಹೇಗೆ ಅಂತ, ಕಂ ಧಾಸ್ಯತಿ, ಯಾರ ಹಾಲು ಕುಡಿತಾನೆ ಇವ ಅಂದಾಗ, ಇಂದ್ರ ದೇವರು ಮಾಂ ಧಾಸ್ಯತಿ ಅಂತ ವಿಶೇಷವಾಗಿ ತಮ್ಮ ಹೆಬ್ಬೆರಳನ್ನು ಆ ಹುಡುಗನ ಬಾಯಿಯಲ್ಲಿಟ್ಟಾಗ ಅಮೃತ ಸುರಿತಾ ಇತ್ತು ಆ ಹೆಬ್ಬೆರಳಿಂದ. ಆತನಿಗೆ ಮಾಂಧಾತ ಮಹಾರಾಜ ಅಂತ ಹೆಸರು ಬರುತ್ತಾ ಇದೆ. ಮಾಂಧಾತ ಮಹಾರಾಜನಿಗೆ 50 ಜನ ಕನ್ಯೆಯರು, ಅವರನ್ನು ಸೌಭರಿ ಋಷಿಗಳಿಗೆ ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ಹರಕ್ಕೆ ಹೇಳ್ತಾ ಇದ್ದಾರೆ, ಸೌಭರಿ ಋಷಿಗಳು ವಿಶೇಷವಾಗಿ ಈ ಕಾಲಿಂದಿ ಮಡುವಿನಲ್ಲಿ ತಪಸ್ಸು ಮಾಡುವಾಗ ದೊಡ್ಡ ಮೀನು, ಆ ಮೀನು ತನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಂದ ಕೂಡಿಕೊಂಡು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಸಂತೋಷವಾಗಿ ತಿರುಗ್ತಾ ಇತ್ತು ಇವ್ರ ಸುತ್ತು. ಅದು ನೋಡಿ ಇವರಿಗೂ ಆಸೆ ಆಯಿತು. ಅದಕ್ಕೆ ನೀರಿನಿಂದ ಹೊರಗೆ ಬಂದು ಪರಮ ವೃದ್ಧರಾಗಿರತಕ್ಕಂಥ ಅವರು ಮಾಂಧಾತ ಮಹಾರಾಜನ ಹತ್ರ ಬಂದು, ಒಬ್ಬ ಹುಡುಗಿಯನ್ನು ಕೊಡಯ್ಯ ನನಗೆ ಮದುವೆಗೆ ಅಂದರು. ರಾಜ ನೋಡಿದ, ಅವರು ಚಿಕ್ಕ ಹುಡುಗಿಯರು, ಈತ ಮುದುಕ, ಹೇಗೆ ಕೊಡಬೇಕು ಅಂತ. ಅವಾಗ ನೀವೇ ಹೋಗಿ ಅಂತಃಪುರಕ್ಕೆ, ನಿಮ್ಮನ್ನು ಯಾವ ಹುಡುಗಿ ಹೂವಿನ ಮಾಲೆ ಹಾಕಿ ವರ್ಣ ಮಾಡುತ್ತಾಳೋ ಅವಳನ್ನು ಕೊಟ್ಟು ಕಳಿಸ್ತೇನೆ ಅಂದರು. ಅಂದರೆ ಯಾರೂ ಹಾಕಲ್ಲ ಅಂತ ರಾಜನ ಅಭಿಪ್ರಾಯ. ಅದಕ್ಕೆ ಅವರು ನಕ್ಕರಂತೆ, ಆ ಭಟನ ಜೊತೆಗೆ ಅಲ್ಲಿ ಹೋಗ್ತಾರೆ. ನಿಂತಾಗ ಒಳ್ಳೆ ಮನ್ಮಥನಂತೆ ಕಾಣುತ್ತಾರೆ. ಆತ ಹೇಳ್ತಾನೆ, ಒಬ್ಬರೇ ಈತನ ಕೊರಳಲ್ಲಿ ಹಾರ ಹಾಕಬೇಕು. ಅವಾಗ ನಾನು ಹಾಕ್ತೇನೆ, ನಾನು ಹಾಕ್ತೇನೆ ಅಂದು ಎಲ್ಲರೂ ಹಾಕ್ಬಿಟ್ರು. ಆಶ್ಚರ್ಯ ಪಡ್ತಾನೆ, ರಾಜನಿಗೆ ಹೇಳ್ತಾನೆ. ರಾಜನಿಗೆ ಗೊತ್ತಾಯಿತು ಋಷಿಗಳೇನೋ ಮಾಡಿದ್ದಾರೆ ಅಂತ. ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಬಂದರು ಸೌಭರ ಋಷಿಗಳು, ವಿಶೇಷವಾಗಿ 50 ಭವನಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ವನದಲ್ಲಿ. 50 ಭವನಗಳಲ್ಲಿ 50 ರಾಜೋಪಚಾರಗಳ ವಿಶೇಷ ವ್ಯವಸ್ಥೆ ಆಗಿದೆ. 50 ಭವನಗಳಲ್ಲಿ 50 ಹುಡುಗಿಯರನ್ನಿಟ್ಟು ಅಲ್ಲಿ ಸಂಸಾರ ಮಾಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ರಾಜ ಒಮ್ಮೆ ಬಂದ. ರಾಜ ಕೇಳ್ತಾ ಇದ್ದಾನೆ, ತನ್ನ ಒಬ್ಬ ಹುಡುಗಿ ಮನೆಗೆ ಹೋಗ್ತಾನೆ. ಆ ಕೇಳ್ತಾಳೆ, ಎಂಥ ಇದು ರಾಜವೈಭವ, ನನಗೆ ಏನು ಕಡಿಮೆ ಮಾಡಿಲ್ಲ ಅವರು, ಆದರೆ ಒಂದೇ ದುಃಖ ನನಗೆ. ಏನಮ್ಮ ದುಃಖ? ನನ್ನ ಗಂಡ ನನ್ನ ಬಿಟ್ಟು ಹೋಗ್ತಾ ಇಲ್ಲ, ಪಾಪ ಮಿಕ್ಕ ಹುಡುಗಿಯರ ಗತಿ ಏನಾಗಬೇಕು, ಅದೇ ದುಃಖ. ಸರಿ ಅಂತ ರಾಜ ಇನ್ನೊಬ್ಬ ಹುಡುಗಿ ಹತ್ರ ಹೋದ. ಅಲ್ಲೂ ಇದೇ ಆಯಿತು. ಆ ಹುಡುಗಿ ಹೇಳಿದ್ದು, ನನ್ನ ಹತ್ರ ಇದ್ದಾನೆ ಗಂಡ, ಬೇರೆ ಕಡೆ ಹೋಗ್ತಾ ಇಲ್ಲ. ಹಾಗೆ ಎಲ್ಲರೂ ಹೇಳಿದರು. ಆ ರಾಜನಿಗೆ ಗೊತ್ತಾಯಿತು, ಇವರು 50 ರೂಪಗಳಿಂದ 50 ಮನೆಗಳಲ್ಲಿ ಸದಾ ಇದ್ದಾರೆ ಅಂತ. ಆ ರೀತಿ ರಾಜವ ನಮಸ್ಕಾರ ಮಾಡಿ ಹೊರಡ್ತಾ ಇದ್ದಾನೆ. ಬ್ರಾಹ್ಮಣರ ತೇಜಸ್ಸಿಗೆ ನಮಸ್ಕಾರ ಮಾಡಿದ, ಹೊರಟ ಹೋಗ್ತಾ ಇದ್ದಾನೆ. ಅಂಥ ಸೌಭರಿ ಋಷಿಗಳ ಕಥ ಅದು ಹೇಳುತ್ತಾರೆ. ವಾಜರಾಜ ಗುರು ಸಾರ್ವಭೌಮರೇ ಹೇಳ್ತಾರೆ, ಸೌಭರಿಹಿ ಯದ್ವದಭ್ರಾಭಃ ಅಂತ ಹೇಳ್ತಾರೆ. ಅಂದರೆ ಜ್ಞಾನಿಗಳು ಅವರ ಮೀನನ್ನು ನೋಡಿದಾಗ ಅವರಿಗೆ ನೆನಪಾಯಿತು. ಏನದು, ಆ ಮೀನನ್ನು ನೋಡಿದಾಗ ಅವರಿಗೆ ನನಗೂ ಬೇಕಿದು ಅಂತನಿಸ್ತು. ಯಾಕೆ ನನಗಿಂತ ಬಯಕೆ ಬರ್ತಾ ಇದೆ ಅಂತ ನೋಡಿದರು, 50 ಜನ್ಮದ ಪ್ರಾರಬ್ಧ ಕೂತಿತ್ತು. ಅದಕ್ಕಾಗಿ 50 ಜನ್ಮದ ಪ್ರಾರಬ್ಧ 50 ರೂಪಗಳಿಂದ ಏಕಕಾಲದಲ್ಲಿ ಆ ಒಂದು ಜನ್ಮದಲ್ಲೇ ಕಳ್ಕೊಂಡು ಹೋಗಿರತಕ್ಕಂಥ ಮಹಾನುಭಾವರೇ ನಮ್ಮ ಸೌಭರಿ ವರ್ಷ ಮಹರ್ಷಿಗಳು ಅಂತ ಹೇಳಿದರು. ಅಂಥ ಆ ಮಾಂಧಾತ್ರ ರಾಜನ ವಂಶದಲ್ಲಿ ಬಂದಿರತಕ್ಕಂಥವನೇ ತ್ರಿಶಂಕು. ತ್ರಿಶಂಕುವಿನಿಂದ ಬಂದವನೇ ಹರಿಶ್ಚಂದ್ರ. ಹರಿಶ್ಚಂದ್ರನ ಮಗನೇ ರೋಹಿತ ಅಂತ ಹೇಳ್ತಾ ಇದ್ದಾರೆ. ರೋಹಿತನ ವಂಶದಲ್ಲಿ ಬಂದವರೇ ಸಗರ ಮಹಾರಾಜ. ಸಗರ ವಂಶದಲ್ಲಿ ಬಂದವನೇ ಭಗೀರಥ. ಭಗೀರಥನ ವಿಶೇಷವಾಗಿ ಪ್ರಯತ್ನದಿಂದಲೇ ಗಂಗೆ ಬಂದದ್ದು. ಸಗರ ಮಹಾರಾಜ ತಾನು ವಿಶೇಷವಾಗಿರತಕ್ಕಂಥ ಯಜ್ಞವನ್ನು ಮಾಡಲಿಕ್ಕೆ ಹೋದರೆ ಆತನಿಗೆ 60,000 ಜನ ಮಕ್ಕಳು ಒಂದು, ಒಬ್ಬ ಮಗ ಒಂದು, ಇಬ್ಬರು ಹೆಂಡತಿಯಲ್ಲಿ ಆದಾಗ 60,000 ಜನ ಮಕ್ಕಳು ಯಜ್ಞ ಪಶುವನ್ನು ಇಂದ್ರದೇವರು ಕಪಿಲಾಶ್ರಮದಲ್ಲಿ ಕಟ್ಟಿದಾಗ ಭೂಮಿಯನ್ನು ತೋಡಿ ಅಲ್ಲಿಗೆ ಹೋಗಿ ಕಪಿಲ ಮಹರ್ಷಿಗಳೇ ಭಗವಂತನೇ ಅದು ಕದ್ದದ್ದು ಅಂತ ದೇವರ ಮೇಲೆ ಖಡ್ಗ ಪ್ರಹಾರ ಮಾಡಲಿಕ್ಕೆ ಹೋದಾಗ ದೇವರ ದೃಷ್ಟಿ ಬಿದ್ದು ಎಲ್ಲರೂ ಸುಟ್ಟು ಹೋದರು. ಆವಾಗ ಅಂಶುಮಂತ ಸಗರ ಮಹಾರಾಜನ ಮಗ ಬಂದು ವಿಶೇಷವಾಗಿರತಕ್ಕಂಥ ಆ ಯಜ್ಞವನ್ನು ಪೂರ್ಣ ಮಾಡ್ತಾನೆ. ಕಪಿಲ ಮಹರ್ಷಿಗಳ ಅನುಗ್ರಹದಿಂದ ಅಶ್ವವನ್ನು ತಂದು ಅವರ ಮಗ ದಿಲೀಪ, ನಂತರ ಭಗೀರಥ. ಹೇಳ್ತಾರೆ ಅಂಶವಂತ ಪ್ರಯತ್ನ ಮಾಡಿದ ಗಂಗೆಯನ್ನು ತರಲಿಕ್ಕೆ ಭೂಮಿಗೆ, ದಿಲೀಪನೂ ನೋಡಿದ, ನಂತರ ಭಗೀರಥ ಬರ್ತಾ ಇದ್ದಾನೆ. ಭಗೀರಥನಿಂದಾಗಿ ಗಂಗೆ ಬರ್ತಾ ಇದ್ದಾಳೆ. ಭಗೀರಥನ ವಂಶದಲ್ಲಿ ಬಂದವರೇ ಕಟವಾಂಗ, ಆ ವಂಶದಲ್ಲಿ ಬಂದವನೇ ರಘುಮಹಾರಾಜ. ರಘುಮಹಾರಾಜನ ವಂಶದಲ್ಲಿ ಬಂದವನೇ ನಮ್ಮ ರಾಮಚಂದ್ರ ಅಂತ ಹೇಳ್ತಾರೆ. ರಾಮಚಂದ್ರನ ಇಬ್ಬರು ಮಕ್ಕಳೇ ಕುಶಲವರು. ಆ ಕುಶನ ವಂಶದಲ್ಲೇ ಸುಮಿತ್ರ ಅಂತ ಕೊನೇ ರಾಜ ಬರ್ತಾ ಇದ್ದಾನೆ. ಸುಮಿತ್ರ ರಾಜ ಪರ್ಯಂತ ಕುಶವಂಶವನ್ನು ವರ್ಣನ ಮಾಡ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಈ ಚಂದ್ರದೇವರಿಂದ, ಅತ್ರಿ ಮಹರ್ಷಿಗಳ ತಪಸ್ಸಿನಿಂದ, ಬ್ರಹ್ಮದೇವರ ಮಕ್ಕಳು ಅತ್ರಿ ಮಹರ್ಷಿಗಳು, ಅತ್ರಿ ಮಹರ್ಷಿಗಳ ತಪಸ್ಸಿನಿಂದ ಹುಟ್ಟಿದವರೇ ಚಂದ್ರ. ಚಂದ್ರದೇವರಿಗೆ ಹುಟ್ಟಿದವರೇ ಬುಧ, ಚಂದ್ರನ ಮಗ ಬುಧ. ಬುಧ ಇಲೆಯ ಮಗನಾಗಿ ಬಂದವನೇ ಪುರೂರವ. ಆ ಪುರೂರವನ ಮಗನಾಗಿ ಬಂದಿರತಕ್ಕಂಥ, ಆ ವಂಶದಲ್ಲಿ ಬಂದಿರತಕ್ಕಂಥವನೇ ನಹುಷ. ಆ ನಹುಷನ ವಂಶದಲ್ಲಿ ಬಂದಿರತಕ್ಕಂಥ ಯಯಾತಿ. ಯಯಾತಿ ದೇವಯಾನಿಯರ ವಂಶ ಬೆಳೆಯಿತು. ಅದು ಯಾವುದು ಅಂತ ಹೇಳ್ತಾ ಇದ್ದಾರೆ, ಅನು ದೃಹ್ಯು ತುರುವಸು ಯದು ಪೂರು ಅಂತ ವಿಶೇಷವಾಗಿರತಕ್ಕಂಥ 5 ಜನ ಮಕ್ಕಳಾಗ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಈ 5 ಜನ ಮಕ್ಕಳು ವಿಶೇಷವಾಗಿ ಅನು ದೃಹ್ಯು ಯದು ತುರುವಸು ಪೂರು ಅಂತ. ಅದರಲ್ಲಿ ಏನಾಯಿತು, ದೇವಯಾನಿ ಆಕೆಯ ಕೈಯನ್ನು ಯಯಾತಿ ಮಹಾರಾಜ ಹಿಡಿಯುವಾಗ ವೃಷಪರವ ರಾಜನ ಮಗಳಾಗಿರತಕ್ಕಂಥ ಶರ್ಮಿಷ್ಠೆಯನ್ನು ದಾಸಿಯಾಗಿ ತರ್ತಾಳೆ. ಕ್ಷತ್ರಿಯನ ಮಗಳಾದ್ದರಿಂದ ಧರ್ಮವನ್ನು ಬಿಡಲಾರದೆ ಆಕೆಯನ್ನು ಗಾಂಧರ್ವ ವಿಧಿಯಿಂದ ವಿವಾಹ ಆದರೂ ಶುಕ್ರಾಚಾರ್ಯರು ಹೆದರಿಕೊಂಡು ಹೇಳಿರಲ್ಲ, ಅವರು ಶಾಪ ಕೊಡ್ತಾರೆ ನಿನಗೆ ವೃದ್ಧಾಪ್ಯ ಬರಲಿ ಅಂತ. ಪುನಃ ಆತ ಧರ್ಮವನ್ನೇ ಮಾಡಿದ್ದಾನೆ ಅಂತ ತಿಳ್ಕೊಂಡು ನಿನ್ನ ವೃದ್ಧಾಪ್ಯವನ್ನು ನಿನ್ನ ಮಕ್ಕಳಲ್ಲಿ ಯಾರಾದರೊಬ್ಬರು ಸ್ವೀಕಾರ ಮಾಡಬಹುದು ಕೊಟ್ಟರೆ ಅಂದರು. ಆವಾಗ 4 ಜನ ಮಕ್ಕಳು ತಿರಸ್ಕಾರ ಮಾಡಿದರು, ಅವರಿಗೆ ಶಾಪ ಕೊಟ್ಟ ನಿಮ್ಮ ವಂಶವೆಲ್ಲ ನಿಂತು ಹೋಗಲಿ ಅಂತ. ನಂತರ ಪೂರು ತನ್ನ ಯೌವನವನ್ನು ಕೊಟ್ಟು ತಂದೆಗೆ ಸಂತೋಷಗೊಳಿಸಿದ. ತನ್ನ ಯೌವನವನ್ನು ಪುನಃ ಮಗನಿಗೆ ಕೊಟ್ಟು ತಾನು ಹೊರಟು ಹೋಗ್ತಾ ಇದ್ದಾನೆ. ಯೌವನದಿಂದ ಮಗ ಕೊಟ್ಟ ಯೌವನದಿಂದ ಎಷ್ಟು ವರ್ಷಗಳ ಕಾಲ ಭೋಗಪಟ್ಟರು, ಆ ಭೋಗ ಬೆಳೀತಾ ಇದ್ದಷ್ಟೇ ಹೊರತು ಅದು ಅಳೀತಾ ಇಲ್ಲ. ಭೋಗ ಅಂದರೆ ಭೋಗದ ಬಯಕೆ ಭೋಗದಿಂದಾಗಿ ಕಡಿಮೆ ಆಗಲ್ಲ, ಜ್ಞಾನದಿಂದಲೇ ಅದು ವಿರಕ್ತಿಯಿಂದಲೇ ನಿಗ್ರಹ ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಂಡು ಹವಿಷ ಕೃಷ್ಣಮರತ್ವಮೇವ ಅಂತ ಹೇಳ್ತಾ ಇದ್ದಾರೆ. ಅಗ್ನಿಯನ್ನು ತುಪ್ಪ ಹಾಕಿ ಶಾಂತ ಮಾಡಲಿಕ್ಕೆ ನೋಡಿದರೆ ಆಗುತ್ತಾ? ಆಗಲ್ಲ. ಆ ರೀತಿಯಾಗಿ ವಿಶೇಷವಾಗಿರತಕ್ಕಂಥ ತಮ್ಮ ಯೌವನವನ್ನು ಮಗನಿಗೆ ಕೊಟ್ಟು ಪಟ್ಟವನ್ನು ಕಟ್ಟಿ ಹೊರಟು ಹೋಗ್ತಾ ಇದ್ದಾರೆ. ಮಿಕ್ಕ 4 ಜನಕ್ಕೂ ರಾಜ್ಯಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಆ ವಂಶಗಳಲ್ಲಿ ಬಂದಿರತಕ್ಕಂಥ ಯದುವಿನ ವಂಶದಲ್ಲಿ ಬಂದಿರತಕ್ಕಂಥವರೇ ಯಾದವರು. ಅಲ್ಲಿ ಬಂದಿರತಕ್ಕಂಥ ಕ್ರೋಷ್ಟು, ಅಂಜಿಕಾ ಮೊದಲಾದಂಥ ಆ ವಂಶದಲ್ಲಿ ಹುಟ್ಟಿ ಬಂದವರೇ ಈ ಯಾದವರ ವಂಶ ವಿಶೇಷವಾಗಿ ಬೆಳೆದು ಬಂತು. ಅಲ್ಲಿ ಬಂದವನೇ ಶ್ರೀಕೃಷ್ಣ. ಆ ಶ್ರೀಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ಹೇಳ್ತಾ ಇದ್ದಾರೆ, ಭೂದೇವಿ ತನ್ನ ಪತಿಯಾಗಿರತಕ್ಕಂಥ ದೇವರನ್ನು ಬೈಯಿರತಕ್ಕಂಥ ಎಲ್ಲ ದೈತ್ಯರು ಭೂಮಿಯ ಮೇಲೆ ರಾಜರ ರೂಪದಲ್ಲಿ ಸಾವಿರಾರು ಜನ ಬಂದಿದ್ದಾರೆ. ಅವರ ಭಾರವನ್ನು ತಡೆಯಲಾರದೆ ಗೌರ್ಭೂತ್ವ ಆಕಳ ರೂಪದಲ್ಲಿ ಬಂದು ದೇವತೆಗಳ ಮೂಲಕ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿ ಬ್ರಹ್ಮದೇವರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕ್ಷೀರಸಾಗರ ದಡಕ್ಕೆ ಬಂದು ಅಲ್ಲಿ ವಿಶೇಷವಾಗಿ ಆಕಾಶವಾಣಿ ಆಗ್ತಾ ಇದೆ, ನಾನು ಬರ್ತೇನೆ ಎಲ್ಲರನ್ನ ಅವತಾರ ಮಾಡಲಿಕ್ಕೆ ಹೇಳಬೇಕು ಅಂದಾಗ ಬ್ರಹ್ಮದೇವರು ಎಲ್ಲರಿಗೂ ಆಜ್ಞೆ ಮಾಡ್ತಾ ಇದ್ದಾರೆ, ಆಯಾ ವಂಶಗಳಲ್ಲಿ ನೀವು ಹುಟ್ಟಿ ಬನ್ನಿ ಅಂತ. ನಂತರ ದೇವರಿಗಿಂತ ಮೊದಲು ದೇವರ ಶಯ್ಯ, ದೇವರ ಸೇವಕರಾಗಿರತಕ್ಕಂಥ ಬಲರಾಮದೇವರು ಬರುತ್ತಾರೆ, ಲಕ್ಷ್ಮಣ ಅಂದರೆ ಶೇಷದೇವರು ಬರಬೇಕು ಅಂತ ಅಪ್ಪಣೆ ಆಯಿತು. ನಂತರ ವಿಶೇಷವಾಗಿ ದೇವಮಾಯೆಗೆ ಹೇಳ್ತಾ ಇದ್ದಾರೆ, ಭಗವಂತ ಅಪ್ಪಣೆ ಕೊಡ್ತಾ ಇದ್ದಾನೆ, ಬಲರಾಮ ಅಂದರೆ ಶೇಷದೇವರು ವಿಶೇಷವಾಗಿ ದೇವಕಿಯ ಗರ್ಭದಲ್ಲಿರುವಾಗ ಸ್ವಲ್ಪ ಕಾಲ ನಂತರ ಆ ಕೂಸನ್ನು ಕರ್ಕೊಂಡು ಹೋಗಿ ರೋಹಿಣಿಯ ಗರ್ಭದಲ್ಲಿ ಪ್ರವೇಶ ಮಾಡಿಸಬೇಕು. ಇದೊಂದು ವಿಚಿತ್ರವಾದಂಥ ಘಟ್ಟ. ಏನದು ಅಂದರೆ ಒಂದು ಕೂಸು ಇಬ್ಬರು ತಾಯಿಯರ ಹೊಟ್ಟೆಯಲ್ಲಿ ಬೆಳೆದದ್ದು, ಆ ರೀತಿಯಲ್ಲಿ ಆ ಕೂಸನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಡಿಸು ಅಂತ ಅಲ್ಲಿಡಬೇಕು. ನಂತರ ನೀನು ಹುಟ್ಟಿವಾ ಅಂತ ಹೇಳ್ತಾ ಇದ್ದಾರೆ, ನಂದನ ಮಗಳಾಗಿ ನಾನಿಲ್ಲಿ ಬರ್ತೇನೆ, ನನ್ನನ್ನು ಅಲ್ಲಿ ಕರ್ಕೊಂಡು ಬರ್ತಾರೆ, ನೀ ಇಲ್ಲಿ ಬರಬೇಕು ಅಂತ ಕೃಷ್ಣ ಎಲ್ಲ ಹೇಳಿದ. ಇಲ್ಲಿ ಭೂಮಿಯ ಮೇಲೆ ನೋಡಿದರೆ ಕಂಸ ದೇವಕಿ ವಸುದೇವರ ಮದುವೆಯನ್ನು ಮಾಡಿಸಿ ಅದ್ಧೂರಿಯಾಗಿ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ಕರ್ಕೊಂಡು ಬರುವಾಗ ಆಕಾಶವಾಣಿ ಆಗ್ತಾ ಇದೆ, ಏ ಕಂಸ, ಯಾರನ್ನು ನೀನು ಸಂತೋಷವಾಗಿ ಕರ್ಕೊಂಡು ಹೋಗ್ತಾ ಇದ್ದೀಯೋ ಅವಳಲ್ಲಿ ಎಂಟನೆಯ ಗರ್ಭ ನಿನಗೆ ಮಾರಕವೋ ಅಂತ ಹೇಳಿದಾಗ ವಾಯುದೇವರೇ ಹೇಳ್ತಾರೆ. ಅದಕ್ಕೆ ಕಂಸ ಅಲ್ಲೇ ಅವಳನ್ನು ಕೊಲ್ಲಲಿಕ್ಕೆ ನೋಡಿದರೆ ದೇವಕಿಯನ್ನು, ವಸುದೇವ ಹೇಳ್ತಾನೆ ಹುಟ್ಟಿದ ಮಕ್ಕಳನ್ನು ಕೊಡ್ತೇನೆ ಅವಳನ್ನು ಬಿಟ್ಟು ಬಿಡು. ವಸುದೇವ ಕಂಸ ಒಪ್ಪಿದ, ವಸುದೇವ ಸತ್ಯವಂತ, ಆದ್ದರಿಂದ ಕರ್ಕೊಂಡು ಬರ್ತಾನೆ. ಮೊದಲನೆಯ ಕೂಸನ್ನು ಸಮರ್ಪಣೆ ಮಾಡುತ್ತಾನೆ ಕೀರ್ತಿವಂತನನ್ನು. ಆವಾಗ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಕಂಸ ಹೇಳಿದ, ನನಗೆ ಎಂಟನೇ ಮಗನಿಂದ ತೊಂದರೆ, ಈ ಮೊದಲನೆಯವನಿಂದಲ್ಲ, ಕರ್ಕೊಂಡು ಹೋಗಿ. ಆವಾಗ ವಸುದೇವ ನೋಡ್ತಾ ಇದ್ದಾನೆ, ದುಷ್ಟರ ಮಾತು ಎಂದೂ ಸ್ಥಿರವಲ್ಲ. ಅಷ್ಟೇ ಅಲ್ಲ, ಆ ಕೂಸನ್ನು ಕರ್ಕೊಂಡು ಬರ್ತಾ ಇದ್ದಾನೆ ತಾನು. ಕರ್ಕೊಂಡು ಬರುವಾಗ ತಾನು ಚಿಂತನೆ ಮಾಡ್ತಾ ಇದ್ದಾನಂತೆ, ಏನು ಅಂತ, ಈ ಕೂಸು ಇದ್ದರೂ ಸರಿ ಹೋದರೂ ಸರಿ ಸ್ವಾಮಿಯ ಸಂಕಲ್ಪ. ಪುನಃ ನಾರದರು ಬರ್ತಾ ಇದ್ದಾರೆ. ನಾರದರು ಬಂದು, ಹೇ ಕಂಸ, ಇವರೆಲ್ಲ ದೇವತೆಗಳಯ್ಯ, ನೀನು ದೈತ್ಯ, ನಿನ್ನವರೆಲ್ಲ ದೈತ್ಯರು, ನಿಮ್ಮನ್ನ ಕೊಲ್ಲಿಕ್ಕೆ ಬಂದಿದ್ದಾರೆಲ್ಲರು ಅಂತ ಹೇಳಿದಾಗ ಪುನಃ ಆ ಮಗನ ಸಹಿತವಾಗಿ ಎಲ್ಲ ಆರು ಜನ ಮಕ್ಕಳನ್ನು ಕೊಲ್ತಾ ಇದ್ದಾನೆ. ಕೊಂದ ಮೇಲೆ ಇಲ್ಲಿ ವಿಶೇಷವಾಗಿ ಏಳನೆಯವನಾಗಿ ಬಲರಾಮ ಶೇಷದೇವರು ಬರ್ತಾ ಇದ್ದಾರೆ. ಆ ಮಗು ಗರ್ಭಾಂತರ ರೋಹಿಣಿ ದೇವಿ ಗರ್ಭಕ್ಕೆ ಹೋದಾಗ ಇಲ್ಲಿ ಗರ್ಭಸ್ರಾವ ಆಯಿತು ಅಂತ ಹೆಸರು ಬಂತು. ನಂತರ ವಿಶೇಷವಾಗಿ ಎಂಟನೆಯವನಾಗಿ ಭಗವಂತ ಮೊದಲು ಆನಕದೊಂದುಭಿ ಅಂದರೆ ವಸುದೇವನ ಮನಸ್ಸಿನಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಆತನ ಮೂಲಕ ಅಂದರೆ ವಿಶೇಷವಾಗಿ ದೇವಕೀ ದೇವಿಯ ಗರ್ಭವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹೇಗೆ ಎಲ್ಲ ಜೀವರಾಶಿಗಳು ತಂದೆಯ ಮೂಲಕ ತಾಯಿಯಲ್ಲಿ ಹೇಗೆ ಪ್ರವೇಶ ಮಾಡ್ತಾರೋ ಹಾಗಲ್ಲ, ಸಾಕ್ಷಾತ್ತು ತಾನು ಆ ಗರ್ಭದಲ್ಲಿ ನಿಲ್ಲತಾ ಇದ್ದಾನೆ. ನಿಂತು ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಸತ್ಯವ್ರತಂ ಆ ಗರ್ಭ ವಿಶೇಷವಾಗಿ ಬೆಳೀತಾ ಇದೆ, ಭಗವಂತ ಇದ್ದಾನೆ, ಅವನಿಗೆ ಆ ಗರ್ಭವಾಸ ದೋಷಗಳೇ ಇಲ್ಲ, ಗರ್ಭದಲ್ಲಿ ನಿಂತಿದ್ದಾನಷ್ಟೇ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಹೇಳ್ತಾರೆ. ಸತ್ಯವ್ರತಂ ವೃಂಕ್ತೇ ಇತಿ ವ್ರತಂ ಹೇಳ್ತಾರೆ. ವೃಂ ವರ್ಣಯೇ ಅಂತ ಧಾತು. ಸತ್ಯವಾದ ಜಗತ್ತನ್ನು ತಾನು ಅದನ್ನು ಪಾಲನೆ ಮಾಡಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಸ್ವೀಕಾರ ಮಾಡ್ತಾನಾದ್ದರಿಂದ ಸತ್ಯವ್ರತ ಅಂದರು. ಸತ್ಯಪರಂ, ಈ ಸತ್ಯವಾದ ಜಗತ್ತಿಗಿಂತ ವಿಲಕ್ಷಣನಾದವ. ತ್ರಿಸತ್ಯಂ, ಮೂರು ಮೂರು ಕಾಲಗಳಲ್ಲಿ ಸತ್ಯ, ಮೂರು ರೂಪಗಳಿಂದ ಸತ್ಯ. ವಿಶ್ವ ತೈಜಸ ಪ್ರಾಜ್ಞಾದಿ ಅನೇಕ ಮೂರು 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 ಪುರುಷ ರೂಪತ್ರಯ. ಹಾಗೆ ಸತ್ಯಸ್ಯ ಯೋನಿಂ, ಈ ಜಗತ್ ಸತ್ಯವಾದ ಜಗತ್ತಿಗೆ ಹುಟ್ಟುಕೊಟ್ಟವ. ನಿಹಿತಂಜ ಸತ್ಯ, ಹುಟ್ಟುಕೊಟ್ಟ ಮೇಲೆ ಅದರಲ್ಲಿ ಪ್ರವೇಶ ಮಾಡಿದ್ದಾನೆ. ತತ್ಸೃಷ್ಟವಾ ತದೇವ ಅನುಪ್ರಾವಿಶತ್, ಆ ಜಗತ್ತನ್ನು ಸೃಷ್ಟಿ ಮಾಡಿ ಅದರಲ್ಲಿ ಪ್ರವೇಶ ಮಾಡಿದ. ಸತ್ಯಸ್ಯ ಸತ್ಯಂ, ಸತ್ಯವಾದ ಜಗತ್ತಿಗೆ ಸತ್ಯತ್ವವನ್ನು ಅಂದರೆ ಅದರ ಎಕ್ಸಿಸ್ಟೆನ್ಸ್ ಕೊಟ್ಟಂತ ಕವ. ಸತ್ಯ ನೇತ್ರಂ, ಸತ್ಯವಾದ ಜಗತ್ತಿಗೆ ನೇತಾರ, ಮುಂದೆ ಕರ್ಕೊಂಡು ಹೋಗುವವ. ಸತ್ಯಾತ್ಮಕಂ ತ್ವಾಂ, ಇಡೀ ಜಗತ್ತು ಸತ್ಯವಾದ ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪಿಸಿ ನಿಂತಿರತಕ್ಕಂಥ ಸ್ವಾಮಿಯಾಗಿರತಕ್ಕಂಥ ತ್ವಾಂ ಶರಣಂ ಪ್ರಪನ್ನಾಹ. ಹೇ ಸ್ವಾಮಿ, ನಿನ್ನನ್ನು ನಾವು ಶರಣಾಗತರಾಗಿದ್ದೇವಯ್ಯೋ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಒಂದು ವಿಶೇಷವಾಗಿ ಮಾತನ್ನು ಹೇಳ್ತಾ ಬರ್ತಾರೆ. ಅಯ್ಯ, ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತಃ ನಭವಾಯ ಕಲ್ಪತೆ. ನಿನ್ನ ರೂಪಗಳು, ಗುಣಗಳು, ವಿಶೇಷವಾಗಿ ನಿನ್ನ ನಾಮಗಳು ಚೆನ್ನಾಗಿ ಶೃಣ್ವನ್, ಚೆನ್ನಾಗಿ ಕೇಳತ, ಗೃಣನ್ ಹೇಳತ, ಸಂಸ್ಮರಯಂಶ್ಚ ತಾನು ನೆನೆಯಿತ. ಇಲ್ಲಿ ಶೃಣ್ವನ್ ಶ್ರಾವಯನ್, ತಾನು ಕೇಳತಾ ಇನ್ನೊಬ್ಬರಿಗೆ ಕೇಳಿಸ್ತಾ, ತಾನು ಹೇಳತಾ ಇನ್ನೊಬ್ಬರಿಂದ ಹೇಳಿಸ್ತಾ, ತನ್ನು ತಾನು ಸ್ಮರಣೆ ಮಾಡುತ್ತಾ ಇನ್ನೊಬ್ಬರಿಂದ ಸ್ಮರಣೆ ಮಾಡಿಸ್ತಾ, ತಾನು ಚಿಂತಯನ್ ತಾನು ಚಿಂತನೆ ಮಾಡುತ್ತಾ ಇನ್ನೊಬ್ಬರಿಗೆ ಚಿಂತನೆ ಮಾಡಿಸ್ತಾ. ಯಾವುದು? ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ. ನಿನ್ನ ನಾಮ ರೂಪಗಳನ್ನು, ಮಂಗಳಕರವಾಗಿರತಕ್ಕಂಥ ನಾಮ ರೂಪಗಳನ್ನು ಯಾರು ಚಿಂತನೆ ಮಾಡುತ್ತಾರೋ, ಯಾವಾಗ ಹೇಳ್ತಾರೆ, ಕ್ರಿಯಾಸು ಯಸ್ತ್ವಚ್ಚರಣಾರವಿಂದ ಯೋ ಅವಿಷ್ಟ ಚಿತ್ತ. ಎಲ್ಲ ಯಾವ ಕ್ರಿಯಾಸು ಅಂದರೆ 11 ಇಂದ್ರಿಯಗಳ ಕ್ರಿಯೆಗಳು ನಡೆಯುತ್ತಾ ಇರುವಾಗ, ತನ್ನಿಂದ ಸಕಲ ಕ್ರಿಯೆಗಳನ್ನು ಭಗವಂತ ಮಾಡಿ ಮಾಡಿಸ್ತಾ ಇರುವಾಗ, ಅವುಗಳಲ್ಲಿ ದೇವರ ಪಾದಾರವಿಂದದಲ್ಲಿ ಮನಸ್ಸಿಟ್ಟಿರತಕ್ಕಂಥವ ನಭವಾಯ ಕಲ್ಪತೆ. ಈ ಸಂಸಾರಕ್ಕೆ ಅವನು ಬರೋದೇ ಇಲ್ಲ, ಅಂದರೆ ಸಂಸಾರ ಅವನು ಏನು ಮಾಡಲ್ಲ, ಸಂಸಾರ ದಾಟಿಗೆ ಹೋಗ್ತಾನ, ಸಂಸಾರ ಅವನಿಗೆ ಬಂಧಕವಾಗಲ್ಲ. ಆಗ ಮತ್ತು ಪ್ರಶ್ನೆ, ಕೆಲಸಗಳು ನಡೆಯುವಾಗ ದೇವರಲ್ಲಿ ಮನಸ್ಸು ಇಡಬೇಕು ಅಂದರೆ ದೇವರಲ್ಲೋ ಇರ್ತಾನೆ, ಕೆಲಸ ಇಲ್ಲಿರುತ್ತೆ, ಮನಸ್ಸು ಕೆಲಸದ ಇಟ್ಟಂತ ಆಗುತ್ತಲ್ಲ, ಆಗಲ್ಲಲ್ವಾ ಅಂದರೆ ಎಲ್ಲೋ ಇದ್ದ ದೇವರಲ್ಲಿ ಮನಸ್ಸಲ್ಲ, ಎಲ್ಲಿ ಮಾಡುತ್ತಿರೋ ಕೆಲಸ ಆ ಕೆಲಸದಲ್ಲೇ ಇರುವಂಥ ಭಗವಂತನನ್ನು, ಆ ಪದಾರ್ಥಗಳು ಕ್ರಿಯೆಗಳಲ್ಲಿರುವ ದೇವರಲ್ಲಿ ಮನಸ್ಸಿಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಹೇ ಸ್ವಾಮಿ, ನಿನ್ನ ವಿಶೇಷವಾಗಿ ದಿಶ್ಚಾಂಕಿತಾಂ ತತ್ಪದಕೈಶು ಶೋಭನೈಃ ದ್ರಕ್ಷ್ಯಾಮಗಾಂ ದ್ಯಾಂ ಚ ತವಾನುಕಂಪಿತಾಂ. ಹೇ, ಈ ಭೂಮಿಯ ಭಾರ ನೀನು ಹುಟ್ಟಿ ಅಂದರೆ ನೀನು ಬಂದು ಭೂಮಿಯ ಭಾರವನ್ನು ಪರಿಹಾರ ಮಾಡ್ತಾ ಇದ್ದಿ. ನಿನ್ನ ಪಾದಗಳಿಂದ ಇಡೀ ಭೂಮಿಯನ್ನು ಅಲಂಕಾರ ಮಾಡುವುದು, ಹಾಗೆ ವಿಶೇಷವಾಗಿರತಕ್ಕಂಥ ಆಕಾಶ ಭೂಮಿ ಈ ಎಲ್ಲವನ್ನು ನೀನು ಪವಿತ್ರ ಮಾಡುವುದನ್ನು ನಾವು ನೋಡಲಿಕ್ಕಿದ್ದೇವಯ್ಯ. ಆದ್ದರಿಂದ ಹೇ ಸ್ವಾಮಿ, ನತೇ ಅಭವಸ್ಯೇಷ ಭವಸ್ಯ ಕಾರಣಂ ವಿನಾ ವಿನೋದಂಬತ ತರ್ಕಯಾಮಹೇ ಭವೋ ನಿರೋಧ ಸ್ಥಿತಿರಪ್ಯವಿದ್ಯ ಕೃತ ಯತಸ್ತ್ವಯಿ ಅಭವಾಶ್ರಯಾತ್ಮನಿ. ಹೇ ಸ್ವಾಮಿ, ನೀನು ಹುಟ್ಟಿಲ್ಲದವ, ಈ ನೀನು ಈ ಥರ ಹುಟ್ಟಿ ಬರುವುದು ಅಂದರೆ ಕೇವಲ ವಿಶೇಷವಾಗಿ ನಿನಗೆ ವಿನೋದ ಅಂತ ನಾವು ಚಿಂತನೆ ಮಾಡ್ತಾ ಇದ್ದೀವಯ್ಯ, ನಿನಗಿದರಿಂದ ಆಗಬೇಕಾಗಿದ್ದೇನೂ ಇಲ್ಲ ಅಂತ ದೇವರನ್ನು ಸ್ತೋತ್ರ ಮಾಡುತ್ತಾ, ಹೇ ತಾಯಿ, ಭಗವಂತ ನಿನ್ನ ಕುಕ್ಷಿಯಲ್ಲಿ ನಿನ್ನ ಅದೃಷ್ಟದಿಂದ ಬಂದಿದ್ದಾನೆ, ಅಂಶದಿಂದ ಸಾಕ್ಷಾತ್. ಯಾ ಹೇಗೆ ಬಂದ? ನಮಗೆ ಒಳ್ಳೆಯದು ಮಾಡಲಿಕ್ಕೆ ಬಂದಿದ್ದಾನಮ್ಮ. ನೀನು ಈ ಕಂಸನಿಂದ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಗುಪ್ತಾ ಯದೂನಾಂ ಭವಿತಾ ತವಾತ್ಮಜಃ, ನಿನ್ನ ಮಗ ಎಲ್ಲ ಯಾದವರನ್ನು ರಕ್ಷಣೆ ಮಾಡತಕ್ಕಂಥವನಾಗ್ತಾನೆ ಅಂತ ವಿಶೇಷವಾಗಿ ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ಬಂದಿದ್ದರು, ಎಲ್ಲರೂ ವಿಶೇಷವಾಗಿ ಸ್ತೋತ್ರ ಮಾಡಿ ಹೊರಟು ಹೋಗ್ತಾ ಇದ್ದಾರೆ. ಇನ್ನು ಭಗವಂತ ಹೊರಗೆ ಪ್ರಾದುರ್ಭೂತನಾಗಿ ನಿಲ್ಲಬೇಕಾದ ಕಾಲ ಬರ್ತಾ ಇದೆ. ಹೇಳ್ತಾ ಇದ್ದಾರೆ, ಅಥ ಸರ್ವಗುಣೋಪೇತಃ ಕಾಲ ಪರಮಶೋಭನಃ. ಒಳ್ಳೆ ಎಲ್ಲ ರೀತಿ ಗುಣಗಳಿಂದ, ಶೋಭನಕರವಾದ ಗುಣಗಳಿಂದ ಕೂಡಿದ ಕಾಲ ಬಂತು. ದಿಕ್ಕುಗಳೆಲ್ಲ ಪ್ರಸನ್ನವಾಗಿದೆ. ನಂತರ ನಕ್ಷತ್ರಗಳೆಲ್ಲ ಆಕಾಶದಲ್ಲಿ ಹೊಳೆಯುತ್ತಾ ಇವೆ. ಹೇಳ್ತಾ ಇದ್ದಾರೆ, ಭೂಮಿಯೆಲ್ಲ ಮಹೀ ಮಂಗಳ ಭೂಯಿಷ್ಠ ಪುರ ಗ್ರಾಮ ವ್ರಜಾಕರ. ಅಲ್ರಿ, ಈ ಹುಡುಗ ಹುಡ್ತಾ ಇದ್ದಾನೆ, ಸರಿ ದೇವರೇ ಇರ್ಬೋದಪ್ಪ, ಗ್ರಹ ನಕ್ಷತ್ರ ತಾರಕ ಎಲ್ಲಿದ್ದದ ಅಲ್ಲೇ ಇಡ್ತಾವಪ್ಪ ಅಂಥದ್ದು. ಇನ್ನು ಪುರ ಗ್ರಾಮಗಳೆಲ್ಲ ಮೊದಲೇ ಇದ್ವು, ಹಾಗೇ ಇದ್ದೀವಿ, ಅದು ಮಂಗಳ ಆಗೋದೇನು ಅಂದರೆ ಇಲ್ಲ. ಆಯಾ ಅಭಿಮಾನಿ ದೇವತೆಗಳೆಲ್ಲ ಸಂತೋಷ ಪಡ್ತಾ ಇದ್ದಾರೆ. ಭಗವಂತ ಬಂದ ಕೂಡಲೇ, ಅಂದರೆ ಬರಲಿಕ್ಕೆ ಸಿದ್ಧನಾದ ಕೂಡಲೇ ಅವೆಲ್ಲ ಪವಿತ್ರ ಆಗ್ಲಿಕ್ಕೆ ಶುರುವಾಯಿತು. ಹೇಗೆ ಅಗ್ನಿ ಇನ್ನು ದೂರದಿಂದ ಬರುವಾಗಲೇನೆ ಅದರ ಬಿಸಿ ಹತ್ತುತ್ತೋ, ಹಾಗೆ ಕೃಷ್ಣ ಇನ್ನು ಬರಲಿಕ್ಕೆ ಮೊದಲೇ ಎಲ್ಲ ಪವಿತ್ರ ಆಗಲಿಕ್ಕೆ ಶುರುವಾಯಿತು. ನದಿಗಳೆಲ್ಲ ಪ್ರಸನ್ನವಾದ ನೀರಿನಿಂದ ಕೂಡಿತ್ತಂತೆ. ಯಾಕೆ ಅಲ್ರಿ, ನದಿಯಲ್ಲಿ ನೀರಿದ್ದೇ ಇರುತ್ತಲ್ಲ ಅಂದರೆ ಹಾಗಲ್ಲ. ನದ್ದಭಿಮಾನಿಗಳು ಪ್ರಸನ್ನರಾದಾಗ ಆ ನೀರಿನ ಹರಿಯುವಿಕೆ ಬೇರೆದೇ ರೀತಿಯಲ್ಲಿ ಇರುತ್ತೆ. ಆ ರೀತಿಯಲ್ಲಿ ಭಗವಂತನ ಅನುಗ್ರಹದಿಂದ ಸಜ್ಜನರಾದವರ ಮನಸ್ಸು ಪ್ರಸನ್ನವಾಗಿತ್ತಂತೆ. ಮನಾಂಸ್ಯಾಸನ್ ಪ್ರಸನ್ನಾನಿ ಸಾಧೂನಾಮ ಪರದ್ರಹಾಂ. ಇನ್ನೊಬ್ಬರಿಗೆ ದ್ರೋಹ ಮಾಡದೇ ಇರತಕ್ಕಂಥ ಸಾಧುಗಳ ಮನಸ್ಸು ಸಂತೋಷ ಭರಿತವಾಗಿತ್ತಂತೆ. ಅವಾಗ ಭಗವಂತ, ಜಾಯಮಾನೇ ಹಿ ಅಜೇ ತಸ್ಮಿನ್ ನೇದುರ್ದುಂದು ಭಯೋ ದಿವಿ. ಅಜ, ಹುಟ್ಟಿಲ್ಲದ ಸ್ವಾಮಿ ಹೊರಗೆ ಬರ್ತಾ ಇದ್ದರೆ ಆಕಾಶದಲ್ಲಿ ದುಂದುಬಿಗಳು ಮೊಳಗುತ್ತಾ ಇವೆ. ಗಂಧರ್ವರು ಕಿನ್ನರರೆಲ್ಲ ಹಾಡುತ್ತಾ ಇದ್ದಾರೆ. ಸಿದ್ಧಚಾರಣರು, ವಿದ್ಯಾಧರರು, ನಂತರ ಅಪ್ಸರಸರು ಎಲ್ಲರೂ ನರ್ತನ ಮಾಡುತ್ತಾ ಇದ್ದಾರೆ. ದೇವತೆಗಳು, ಮುನಿಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಇನ್ನು ಮೇಘಗಳು ಮೆಲ್ಲ ಮೆಲ್ಲನೆ ಗರ್ಜನೆ ಮಾಡುತ್ತಾ ಇದೆ. ಹೇಳ್ತಾ ಇದ್ದಾರೆ ಭಗವಂತ, ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶ್ರಯ ಆವಿರಾಸೀತ್ ಯಥಾ ಪ್ರಾಚ್ಯಾಂ ದಿಶಿ ಇಂದುರಿವ ಪುಷ್ಕಲಃ. ಭಗವಂತ ವಿಶೇಷವಾಗಿ ದೇವಕಿಯಲ್ಲಿ ಸರ್ವಗುಹಾಶ್ರಯ, ಎಲ್ಲರ ಹೃದಯದಲ್ಲಿ ಯಾವ ಸ್ವಾಮಿ ಇದ್ದಾನೋ ಬಿಂಬರೂಪಿ ಅವನೇ ಹೊರಗೆ ಬಂದ. ಚೆನ್ನಾಗಿ ಹೇಳ್ತಾರೆ, ಸರ್ವಗುಹಾಶ್ರಯ ಆತನೇ ಪ್ರಾದುರ್ಭೂತನಾದ. ಹೇಗೆ? ವಿಶೇಷವಾಗಿ ಚಂದ್ರ ಹೊರಬಂದಂತೆ ಹೊರಬಂದ. ಪೂರ್ವ ದಿಕ್ಕಿನಿಂದ ಚಂದ್ರ ಹೇಗೆ ಹೊರಗೆ ಬರುತ್ತಾನೋ ಹಾಗೆ ಬರ್ತಾ ಇದ್ದಾನೆ. ಹೇಗಿದ್ದಾನೆ? ತಮದ್ಭುತಂ ಬಾಲಕಮಂಬುಜ ಕ್ಷಣಂ ಚತುರ್ಭುಜಂ ಶಂಖ ಗದದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪಿತಾಂಬರಂ ಸಾಂದ್ರಪಯೋದ ಸೌಭಗಂ. అద్భుతం బాలకం అంబుజే క్షణం. అవును, బాలకనంతే, బాల అల్ల, బాలక ಬಾಲನಂತ ತೋರುವಂಥವ, ಒಳ್ಳೆ ದೊಡ್ಡ ದೊಡ್ಡ ಕಣ್ಣು ಆ ಮಗುವಿಗೆ, ಕಮಲದಳದಂತೆ. ನಾಲ್ಕು ಭುಜಗಳಿವೆ ಕೃಷ್ಣನಿಗೆ, ಸಾಮಾನ್ಯ ಎರಡೇ ಭುಜ ಹಾಕ್ತಾರೆ, ಆದರೆ ಇಡೀ ಪರ ಭಗವಂತ ಪರಂಧಾಮಕ್ಕೆ ಹೋಗೋ ಪರ್ಯಂತ ನಾಲ್ಕು ಭುಜಗಳಿಂದ ಇದ್ದ. ಚತುರ್ಭುಜಂ ಶಂಖ ಗದಾದಿ ಉದ್ಯದಾಯುಧಂ, ಶಂಖ ಗದ ಚಕ್ರ ಪದ್ಮಾದಿಗಳನ್ನು ಧಾರಣೆ ಮಾಡಿದ್ದಾನೆ. ಅಲ್ಲ, ಶಂಖ ಚಕ್ರ ಗದ ಸರಿ ಆಯುಧಗಳು, ಪದ್ಮ, ಪದ್ಮವೂ ಆಯುಧವೇ. ಬ್ರಹ್ಮದೇವರ ಮೇಲೆ ವಜ್ರನಾಭ ಎಂಬ ಒಬ್ಬ ದೈತ್ಯ, ಅವನು ಬ್ರಹ್ಮದೇವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋದಾಗ ಬ್ರಹ್ಮದೇವರ ಕೈಯಲ್ಲಿ ಯಾವ ಆಯುಧ ಇದೆ? ಅವರು ಹಿಡಿದದ್ದೇ ಕಮಲ. ಕಮಲ ಹಾಕಿ ಅವನ ಮೇಲೆ ಪ್ರಯೋಗ ಮಾಡುತ್ತಾರೆ. ಕಮಲದ ಬಡಿತಕ್ಕೆ, ಹೂವು, ಹೂವಿನ ಬಡಿತಕ್ಕೆ ಸತ್ತು ಹೋಗ್ತಾನವ. ಅದಕ್ಕೆ ಕಮಲ, ಲಕ್ಷ್ಮೀದೇವಿ ಸನ್ನಿಧಾನ, ಆಕೆ ಮಹಾಶಕ್ತಿ, ಅದರಿಂದ ಕಮಲವೂ ಆಯುಧವೇ ದೇವರ ಕೈಯಲ್ಲಿ. ಶ್ರೀವತ್ಸ ಲಕ್ಷ್ಮಂ ಗಳಶೋಭಿ ಕೌಸ್ತುಭಂ, ಒಳ್ಳೆ ಎದೆಯಲ್ಲಿ ಶ್ರೀವತ್ಸ ಕೃಷ್ಣನನ್ನು ಧಾರಣೆ ಮಾಡಿದ್ದಾನೆ. ಕಂಠದಲ್ಲಿ ಕೌಸ್ತುಭ ಮಾಲೆಯನ್ನು ಧಾರಣೆ ಮಾಡಿದ್ದಾನೆ. ಪೀತಾಂಬರಂ ಸಾಂದ್ರಪಯೋದ ಸೌಭಗಂ, ಒಳ್ಳೆ ಹೊಳೆಯುವಂಥ ಪೀತಾಂಬರ ಹುಟ್ಟಿದ್ದಾನೆ. ಹಾಗೆ ಸಾಂದ್ರ ಪಯೋದ ಸೌಭಗಂ, ಪಯಸ್ಸು ಅಂತ ಹೇಳಿದರೆ ನೀರು, ಪಯೋದ ಅಂದರೆ ಮೇಘ, ಸಾಂದ್ರ ದಟ್ಟವಾದ ನೀರು ತುಂಬಿದ ಮೇಘ, ಸಾಂದ್ರ ಪಯೋದ, ದಟ್ಟವಾದ ನೀಲಿ ಮೇಘದ ಕಾಂತಿಯಿಂದ ಇದ್ದಾನೆ. ಮಹಾರ್ಹ ವೈಢೂರ್ಯ ಕಿರೀಟ ಕುಂಡಲ ತ್ವಿಷ ಪರಿಶ್ವಕ್ತ ಸಹಸ್ರ ಕುಂತಲಂ, ಇಲ್ಲಿ ಹೇಳ್ತಾ ಬರ್ತಾ ಇದ್ದಾನೆ. ಏನದು ಈತನ ವಿಶೇಷವಾಗಿರತಕ್ಕಂಥ ಮಹಾರ್ಹ ವೈಢೂರ್ಯ, ಅದ್ಭುತವಾದ ವೈಢೂರ್ಯಾದಿಗಳಿಂದ ಕೂಡಿರತಕ್ಕಂಥ ಕಿರೀಟ ಕುಂಡಲ ಹಾಕ್ಕೊಂಡಿದ್ದಾನೆ. ಅರಣ್ಯಕಾಚಾರ್ಯ ಹೇಳ್ತಾನೆ, ಇವನ ಕಿರೀಟ, ಇವನ ಕುಂಡಲ, ಇವನ ಆಭರಣಗಳೆಲ್ಲ ಇವನ ರೂಪಗಳೇ. ಅಲ್ಲಿ ವೈಢೂರ್ಯಾದಿ ಮಣಿಗಳೆಲ್ಲ ಇವನ ದಶಾವತಾರ ರೂಪಗಳು ಅಂತ ಚೆನ್ನಾಗಿ ಹೇಳ್ತಾರಲ್ವ. ಅವನ ರೂಪಗಳಿಂದ ಅಂದರೆ ಅವನ ಕಿರೀಟ, ಆ ಕಿರೀಟ ಕುಂಡಲಗಳು, ಕಿರೀಟ ಮತ್ಸ್ಯಾತ್ಮಕ ಕಿರೀಟ, ಕುಂಡಲ ವಿಶೇಷವಾಗಿರತಕ್ಕಂಥ ಕೂರ್ಮಾತ್ಮಕ ಕುಂಡಲಾದಿಗಳು ಅಲ್ಲಿಂದ ಏನು ಹೇಳ್ತಾ ಇದ್ದಾರೆ, ಆ ಕಿರೀಟ ಕುಂಡಲಗಳ ಕಾಂತಿ ಏನಾಯಿತು ಅಂತ ಹೇಳ್ತಾರೆ. ಸಹಸ್ರ ಕುಂತಲಂ, ಕುಂಡಲ ತ್ವಿಷ ಪರಿಶ್ವಕ್ತ ಸಹಸ್ರ ಕುಂತಲಂ, ಆತನ ಕೂದಲು ಎಷ್ಟಿವೆ? ಸಾವಿರ. ಅಂದರೆ ಸಾವಿರ ಎಣಿಸಿದ್ರ ಅಂದರೆ ಅನಂತ ಈ ಕೂದಲುಗಳೆಲ್ಲ ಇವೆ. ಆ ಕೂದಲುಗಳ ಮೇಲೆ ಈ ಕಿರೀಟ ಕುಂಡಲಗಳ ಕಾಂತಿ ಬೀಳತಾ ಇದೆ. ಆ ಕಾಂತಿ ಕೂದಲ ಮೇಲೆ ಬಿದ್ದು ಅದ್ಭುತವಾಗಿ ಹೊಳೀತಾ ಇದೆ. ನಮ್ಮಂತೆ ಅಲ್ಲ ಅದು, ಕೇಳ್ತಾರೆ, ಆ ಕಿರೀಟದಿಂದ ಕುಂಡಲದಿಂದ, ಕಿರೀಟ ಮತ್ಸ್ಯಾತ್ಮಕ ಕಿರೀಟ, ಇದು ಕೂರ್ಮಾತ್ಮಕ ಕುಂಡಲ, ಆ ಮತ್ಸ್ಯಾತ್ಮಕ ಕಿರೀಟದಿಂದ ಆ ಹೊಳೆತ ಅಂದರೆ ಮತ್ಸ್ಯ ರೂಪಗಳು ಹೊರಡತಾ ಇವೆ ಕಾಂತಿ ರೂಪದಲ್ಲಿ. ಕೂರ್ಮಾತ್ಮಕ ಕುಂಡಲದಿಂದ ಕೂರ್ಮ ರೂಪಿ ಭಗವಂತನ ಆ ಕಾಂತಿ ರೂಪದಲ್ಲಿ ಆ ರೂಪಗಳು ಹೊರಟು ಈ ಕೂದಲಿನಲ್ಲಿ ಭಗವಂತನ ವಿಶೇಷವಾಗಿರತಕ್ಕ ಭಗವತ್ ರೂಪಗಳಿಗೆ ಅದು ಹೋಗಿ ಸೇರಿ ವಿಚಿತ್ರ ಆ ಅದ್ಭುತವಾದ ರೂಪಗಳ ಪರಿಮಿಶ್ರಣವೇ ಕಾಂತಿಯಾಗಿ ಹೊಳೆಯುತ್ತಾ ಇದೆ. ಇದು ನಾವು ಚಿಂತನೆ ಮಾಡಬೇಕು ಷೋಡಶಿ ಗ್ರಂಥಕ್ಕೆ ಅನುಸಾರವಾಗಿ. ಅದು ಗೊತ್ತಿಲ್ಲದಿದ್ದರೆ ಬೇರೆ ಏನೋ ಕೂದಲು ಕಾಂತಿ ಹೊಳೆಯುತ್ತಾ ಇತ್ತು ನಮ್ಮಂತೇನೆ. ನಾವೇನು ಟ್ಯೂಬ್ಲೈಟ್ ಕಾಂತಿಯಲ್ಲಿ ಎಣ್ಣೆ ಹಚ್ಕೊಂಡಾಗ ತಲೆಗೆ ಅದು ಹೊಳೆಯುತ್ತೆ, ಆ ಥರ ಹೊಳೆಯುತ್ತಾ ಇತ್ತು ಅಂತ ನಾವು ಅಂದುಕೊಳ್ಳಬಹುದು. ಹಾಗಲ್ಲ. ಉದ್ದಾಮ ಕಾಂಚಂಗದ ಕಂಕಣಾಧಿಭಿ ವಿರೋಚಮಾನಂ ವಸುದೇವ ಯಕ್ಷತ, ಒಳ್ಳೆ ವಿಶೇಷವಾಗಿರತಕ್ಕಂಥ ದಾಬು ಅಂಗದ ಅಂದರೆ ಕೈಗೆ ಹಾಕ್ತಕ್ಕಂಥ ವಿಶೇಷವಾದಂಥ ಕಡಗ, ಕಂಕಣ ಅಂದರೆ ಭುಜಕ್ಕೆ ನಂತರ ಕೈಗೆ ಹಾಕ್ತಕ್ಕಂಥದ್ದು, ಇವುಗಳಿಂದ ಹೊಳಿತಾ ಇದ್ದಾನ ಭಗವಂತ. ಹೊಳೆಯೋದು ಅಂದರೆ ಅವನ ರೂಪಗಳೇ ಪ್ರಕಟ ಆಗ್ತಾ ಇವೆ ಅದ್ಭುತವಾಗಿ. ಅಂಥ ಭಗವಂತನನ್ನು ವಸುದೇವ ನೋಡ್ತಾ ಇದ್ದಾನೆ. ಸ ವಿಸ್ಮಯೋತ್ಫುಲ್ಲ ವಿಲೋಚನೋ ಹರಿಂ ಸುತಂ ವಿಲೋಕ್ಯಾನಕದುಂದು ಬಿಸ್ತದಾ ಕೃಷ್ಣಾವತಾರೋತ್ಸವ ಸಂಭ್ರಮೋ ಸ್ಪೃಶತ್ ಮುದಾ ದ್ವಿಜೇಭ್ಯೋ ಅಯುತಂ ಆಪ್ಲುತೋ ಗವಾಂ. ಇಲ್ಲಿ ಹೇಳ್ತಾ ಇದ್ದಾರೆ ಸುತಂ ಹರಿಂ ವಿಲೋಕ್ಯ ವಿಸ್ಮಯ ಉತ್ಫುಲ್ಲ ವಿಲೋಚನ. ಆಶ್ಚರ್ಯವಾಗಿ ಹೇಳ್ತಾ ಇದ್ದಾರೆ ಆ ಸೂತಿಕಾಗೃಹವನ್ನು, ಸೂತಿಕಾಗೃಹಂ ವಿರೋಚಯಂತಂ ಸ್ವರೋಚಿಷ, ತನ್ನದೇ ಆದ ಕಾಂತಿಯಿಂದ ಆ ಹೆರಿಗೆ ಕೋಣೆಯನ್ನು ಅದ್ಭುತವಾಗಿ ಹೊಳೆಯುವಂತೆ ಮಾಡಿದಂಥ ಆ ಕೂಸನ್ನ ನೋಡ್ತಾ ಇದ್ದಾನೆ. ಆವಾಗ ಭಗವಂತ ಹುಟ್ಟಿದ ಅಂತ ತಾನು ಸ್ನಾನ ಮಾಡುತ್ತಾ ಇದ್ದಾನೆ. ಸ್ನಾನ ಮಾಡಿ ಬ್ರಾಹ್ಮಣರಿಗೆ 10,000 ಆಕಳನ್ನು ದಾನ ಮಾಡುತ್ತಿದ್ದಾನೆ. ಹೇಳ್ತಾರೆ ಇದ್ದದ್ದಲ್ಲಿ ಸೆರೆಮನೆಯಲ್ಲಿ ಚೂರು ಗಲಾಟೆ ಚೂರು ಶಬ್ದ ಆದರೆ ಪಕ್ಕದಲ್ಲಿ ಕೂತಿದ್ದಾರೆ ಎಲ್ಲರೂ, ಯಾರು ವಿಶೇಷವಾಗಿರತಕ್ಕಂಥ ದೈತ್ಯರು ಕೂತಿದ್ದಾರೆ. ಅವನಿಗೆ ರಿಪೋರ್ಟ್ ಹೋಗಿಬಿಡುತ್ತೆ, ಅವನು ಬಂದ್ಬಿಡ್ತಾನೆ. ಇನ್ನಲ್ಲಿ ಬ್ರಾಹ್ಮಣರು ಎಲ್ಲಿ ಬಂದರು, 10,000 ಆಕಳ, ಆಕಳು ಬಂದರೆ ಎಷ್ಟು ಶಬ್ದ ಆಗತ್ತೆ. ಅದಕ್ಕೆ ಹೇಳಿದರು ಇದೆಲ್ಲ ಮಾನಸಿಕ ಕ್ರಿಯೆ, ಮನಸ್ಸಿನಲ್ಲೇ ಗೋದಾನವನ್ನು ಮಾಡುತ್ತಾ ಇದ್ದಾನೆ. ಯಾರು ನಂದಗೋಪ, ಯಾರು ದೇವ ವಸುದೇವ ಮಾಡುತ್ತಾ ಇದ್ದಾನೆ. ಈ ಮಾನಸಿಕ ಅನುಸಂಧಾನ ಕ್ರಮಗಳನ್ನು ಭಾರತದಲ್ಲಿ ವಿಸ್ತಾರವಾಗಿ ಹೇಳ್ತಾ ಬರ್ತಾರೆ. ಅಲ್ಲಿ ತ್ರಿತ ಅಂತ ಮಹಾನುಭಾವ ಋಷಿ ಮನಸ್ಸಿನಿಂದಲೇ ಯಾಗವನ್ನು ಮಾಡಿಬಿಡ್ತಾನೆ. ಮನಸ್ಸಿನಲ್ಲೇ ಹೋಮಕುಂಡ, ಮನಸ್ಸಿನಲ್ಲೇ ಎಲ್ಲ ಪದಾರ್ಥಗಳು, ಮನಸ್ಸಿನಿಂದಲೇ ಆಹುತಿಯನ್ನು ಕೊಡ್ತಾನೆ. ಹೊರಗೇನಿರಲ್ಲ, ದೇವತೆಗಳ ಮುಂದೆ ಆಹುತಿಗಳೆಲ್ಲ ಪ್ರತ್ಯಕ್ಷ ಆಗಿಬಿಡುತ್ತೆ. ಅವರು ಆಶ್ಚರ್ಯ ಪಡುತ್ತಾರೆ. ಬೃಹಸ್ಪತ್ಯಾಚಾರ್ಯನ ಕೇಳುತ್ತಾರೆ, ಆತ ಬಾವಿಯಲ್ಲಿ ಕೂತಿದ್ದಾನೆ, ಸ್ನಾನವೂ ಇಲ್ಲ, ಮನಸ್ಸಿಂದ ಸ್ನಾನ ಮಾಡಿದ್ದಾನೆ, ಮನಸ್ಸಲ್ಲಿ ಕುಂಡ ಹಾಕಿದ್ದಾನೆ, ಮನಸ್ಸಲ್ಲೇ ಎಲ್ಲ ಹೋಮವನ್ನು ಮಾಡುತ್ತಾ ಇದ್ದಾನೆ, ಮಂತ್ರ ಮಾತ್ರ ಹೇಳ್ತಾ ಇದ್ದಾನೆ, ನಮ್ಮ ಮುಂದೆ ವಿಶೇಷವಾಗಿ ಪ್ರತ್ಯಕ್ಷ ಆಗ್ತಾ ಇವೆ. ಆತ ಮನಸ್ಸಿನಿಂದ ಮಾಡಿದಂಥ ಯಾಗದ ಫಲವಾಗಿ ನಮಗೆ ಆಹುತಿಗಳೆಲ್ಲ, ಪ್ರತ್ಯಕ್ಷ ಯಾಗ ಮಾಡಿದರೆ ಹೇಗೆ ಆಹುತಿಗಳು ಬರಬೇಕು ನಮಗೆ ಬಂದಿವೆ, ತಗೋಬೇಕಾ ಬೇಡವ? ಹಾಗಂದ್ರು ಬೃಹತ್ಪತ್ಯಾಚಾರ್ಯರು, ನೀವು ತಗೊಳ್ಳೋ ತಡ ಮಾಡಿದ್ರೆ ಇನ್ನೊಬ್ಬ ಇಂದ್ರನನ್ನು ಹುಟ್ಟಾಕ್ತಾನಾತ ಅಂತ ವೇಗವಾಗಿ ತಗೊಂಡು ಆತನಿಗೆ ಅನುಗ್ರಹ ಮಾಡ್ತಾರೆ. ಮಾನಸಿಕವಾಗಿರತಕ್ಕಂಥ ಕ್ರಿಯೆಗೆ ಅಷ್ಟು ದೊಡ್ಡದು. ಅದಕ್ಕೆ ಇವತ್ತಿನ ಕಥಾನಾಯಕರಾಗಿರ್ತಕ್ಕಂಥ ಜಗನ್ನಾಥ ದಾಸವರ್ಯರು, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ಸ್ವಾಮಿ ತಗೊಳ್ತಾನೆ. ಹಾಗೆ ವಿಶೇಷವಾಗಿ ಬ್ರಾಹ್ಮಣರಿಗೆ ಮನಸ್ಸಿನಲ್ಲೇ ಬ್ರಾಹ್ಮಣರಿಗೆ 10,000 ಆಕಳನ್ನು ದಾನ ಮಾಡುತ್ತಾ ಇದ್ದಾನೆ. ನಂತರ ಹೇಳ್ತಾ ಇದ್ದಾರೆ, ಅಥೈನಮವಧಾರ್ಯ ಪುರುಷಂ ಪುರುಷಂ ಪರಂ ನತಾಂಗಸ್ಕೃತ ಕೃತಧೀಹಿ ಕೃತಾಂಜಲಿ. ಇವ ಪುರುಷ ಅಂದರೆ ಅವ್ಯಾಹತ ಷಟ್ಗುಣೈಶ್ವರ್ಯ ಸಂಪನ್ನತ್ವಾದ ಪುರುಷ ನಾಮ, ಎಡಬಿಡದೆ ಕುಂದಿಲ್ಲದ ಅದ್ಭುತವಾಗಿರತಕ್ಕಂಥ 6 ಐಶ್ವರ್ಯದಿಂದ ಕೂಡಿರ್ತಕ್ಕಂಥವನಾದ್ದರಿಂದ ಪುರುಷ, ಎಲ್ಲರ ಹೃದಯ ಗುಹೆಯಲ್ಲಿರುವವನೇ ಇವ ಅಂತ ತಿಳ್ಕೊಂಡು ನತಾಂಗ ಬಗ್ಗಿದ್ದಾನೆ. ಕೃತಧೀಹಿ ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ, ಕೃತಾಂಜಲಿ ಕೈ ಜೋಡಿಸಿದ್ದಾನೆ. ಸ್ವರ ಹೇಳ್ತಾ ಇದ್ದಾರೆ, ಪ್ರಭಾವಿತ್ ಗತಭೀಹಿ, ವಿಶೇಷವಾಗಿರತಕ್ಕಂಥ ಭಗವಂತನನ್ನ ಅಸ್ತೌತ್ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೇಗೆ ಕಂಸನ ಭಯವಿಲ್ಲದೆ ಗಟ್ಟಿ ಸ್ತೋತ್ರ ಮಾಡ್ತಾ, ಅಲ್ಲ ಸ್ತೋತ್ರ ಕೇಳಿದರೆ ಪಕ್ಕದಲ್ಲಿದ್ದ ದೈತ್ಯರು ಕೇಳಿಸಿಕೊಂಡು ಆ ಕಂಸನಿಗೆ ಹೇಳಿದ್ರೆ ಬರ್ತಾನೇನೋ, ಏನೂ ಇಲ್ಲ, ಸ್ವಾಮಿ ಇದ್ದಾನೆ, ಅವ ರಕ್ಷಣೆ ಮಾಡ್ತಾನೆ. ಆದರೆ ದೇವಕೀ ದೇವಿ ಸ್ತೋತ್ರ ಮಾಡ್ತಾಳೆ, ಕಂಸಾತ್ ಭೀತ ಅಂತ. ಆಕೆಗೆ ಇನ್ನ ಭಯ ಇದೆ, ಎಲ್ಲಿ ಬರ್ತಾನೋ ಅಂತ ಮೆಲ್ಲಮೆಲ್ಲಗೆ ಸ್ತೋತ್ರ ಮಾಡ್ತಾಳಂತೆ. ನೋಡಿ, ಇಬ್ಬರು ಜೀವರಾಶಿಗಳಲ್ಲಿ ಎಷ್ಟು ಚಿತ್ರ ವಿಚಿತ್ರವಾಗಿರತಕ್ಕಂಥ ಒಂದು ಪ್ರವೃತ್ತಿಯನ್ನು ಸ್ವಾಮಿ ಹುಟ್ಟು ಹಾಕ್ತಾ ಇದ್ದಾನೆ, ಅದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಒಬ್ಬನೇ ಎಲ್ಲರಲ್ಲಿ ನಿಂತು ಮಾಡುವಂತಹ ಚೇಷ್ಟೆಗಳನ್ನು ನೋಡುವುದೇ, ಆ ಬಿಂಬಕ್ರಿಯೆಯನ್ನು ನೋಡುವುದೇ ಭಾಗವತ. ಆ ತಾಯಿಯಲ್ಲಿ ಭಗವಂತ ಇದ್ದು ಕಂಸನ ಮೇಲೆ ಭಯ ಕೊಟ್ಟ, ದೇವರೇ ಎದುರುಗಿದ್ರು ವಸುದೇವನಿಗೆ ಭಯ ತೆಗೆದ, ಅದಕ್ಕೆ ಭಯವಿಲ್ಲದೆ ಸ್ತೋತ್ರ ಮಾಡಿದ ವಸುದೇವ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿ ಪರಃ ಕೇವಲ ಅನುಭವಾನಂದ ಸ್ವರೂಪ ಸರ್ವಬುದ್ಧಿದೃಕ್. ಹೇಳ್ತಾ ಬರ್ತಾ ಇದ್ದಾರೆ, ಹೇ ಸ್ವಾಮಿ, ನೀನು ಪುರುಷ, ಈ ಪ್ರಕೃತಿಗಿಂತ, ಪ್ರಕೃತಿ ಅಭಿಮಾನಿಯಾದ ಲಕ್ಷ್ಮಿಗಿಂತ ಶ್ರೇಷ್ಠನಾದವ, ಲಕ್ಷ್ಮೀದೇವಿಗಿಂತ. ಕೇವಲ ಅನುಭವಾನಂದ ಸ್ವರೂಪ, ಕೇವಲ ಆನಂದ ಸ್ವರೂಪ ಅಂತ ಹೇಳಿದ ಕೂಡಲೇ ಏನಾಗುತ್ತೆ ಅಂದರೆ, ದೇವರು ಆನಂದ ಸ್ವರೂಪನೇ, ಜೀವರಾಶಿಗಳು ಆನಂದ ಸ್ವರೂಪರೇ, ಮತ್ತೆ ದೇವರಿಗೂ ಜೀವರಿಗೂ ವ್ಯತ್ಯಾಸ ಏನು? ಅದಕ್ಕೆ ಹೇಳ್ತಾರೆ ಅನುಭವಾನಂದ ಸ್ವರೂಪ. ಯಾವಾಗಲೂ ಅವನ ಆನಂದ ಅವನ ಅನುಭವಕ್ಕೆ ಬರ್ತಾ ಇದೆ. ಜೀವರಾಶಿಗಳಿಗಾಗಿಲ್ಲ, ಅನಾದಿಯಿಂದ ಆನಂದ ಸ್ವರೂಪರೇ ಆಗಿದ್ದರು, ಅವರ ಆನಂದ ಅವರ ಅನುಭವಕ್ಕೆ ಬರ್ತಾ ಇಲ್ಲ. ಅವರು ಅನುಭವ ಆನಂದ ಸ್ವರೂಪರಲ್ಲ. ಮುಂದೆ ದೇವರಿಂದಾಗಿ ಮೋಕ್ಷದಲ್ಲಿ ಅವರಿಗೆ ಆನಂದ ಅನುಭವ ಬರುತ್ತೆ, ಸದ್ಯಕ್ಕಿಲ್ಲ. ಅದಕ್ಕೆ ಕೇವಲ ಅಂದರೆ ಸ್ವಾತಂತ್ರ್ಯದಿಂದ ಅಲ್ಲೂ, ಆ ಮೋಕ್ಷ ಬಂದ ಮೇಲೂ ಕೂಡ ತಾವಾಗಿ ತಮ್ಮ ಆನಂದವನ್ನು ಅನುಭವಿಸ್ತಾರಾ ಅಂದರೆ ಇಲ್ಲ, ಅದು ದೇವರ ಮೇಲೆ ಆಧಾರ ಪಡಬೇಕಾಗಿದ್ದೆ. ಅವ್ರು ಕೇಳ್ತಾರೆ ಕೇವಲ ಅನುಭವ ಆನಂದ ಸ್ವರೂಪ ಸರ್ವ ಬುದ್ಧಿದೃಕ್. ಹೇಳ್ತಾರೆ ಎಲ್ಲರ ಬುದ್ಧಿಯಲ್ಲಿ ನಿಂತುಕೊಂಡು ಯಾರ್ಯಾರ ಬುದ್ಧಿಯಲ್ಲಿ ಏನೇನಿದೆ ಅಂತ ನೋಡತಕ್ಕಂಥ ಸ್ವಾಮಿ ನಿನಗೆ ನಮಸ್ಕಾರ ಅಂತ. ಭಗವಂತ ಯಾವ ಯಾವ ರೀತಿಯಲ್ಲಿ ಸೃಷ್ಟಿ ಮಾಡುತ್ತಾನೆ ಎಲ್ಲ ಹೇಳ್ತಾ ಅದೇ ನೀನು ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಬರ್ತಾ ಇದ್ದ. ನಂತರ ಕಂಸನಿಂದ ಹೇಳ್ತಾ, ದೇವಕಿ ತಮುಪಾಧಾವತ್ ಕಂಸಾತ್ ಭೀತ ಶುಚಿಸ್ಮಿತ ಸುವಿಸ್ಮಿತ. ಶುದ್ಧವಾದ ನಗು ಇರತಕ್ಕಂಥ ದೇವಕಿ ದೇವಿ ಕಂಸನಿಂದ ಚೂರು ಹೆದರುಕೊಂಡು ಸ್ತೋತ್ರ ಮಾಡ್ತಾ ಇದ್ದಾಳಂತೆ. ಅಯ್ಯ ನಿನಗೆ ನಮಸ್ಕಾರ, ತ್ವತ್ ಪಾದಾಬ್ಜಂ ಪ್ರಾಪ್ಯ ಯದೃಚ್ಛಯಾಧ್ಯ ಸ್ವಸ್ಥಶ್ಯೇತೆ ಮೃತ್ಯು ಅಸ್ಮಾದಪೈತಿ. ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ನಿನ್ನ ಅನುಗ್ರಹವನ್ನು ನಿನ್ನ ಪಾದವನ್ನು ಸೇರಿ ನಾವು ವಿಶೇಷವಾಗಿ ಸಂತೋಷವಾಗಿದ್ದೇವಯ್ಯ. ಮೃತ್ಯು ನಮ್ಮಿಂದ ಓಡಿ ಹೋಗುತ್ತೆ. ಸತ್ವಂ ಘೋರಾದ್ ಉಗ್ರಸೇನಾತ್ಮಜಾತ್ ನತ್ರಾಹಿ ತ್ರಸ್ತಾನ್ ಭೃತ್ಯ ವಿತ್ರಸ್ತ ಸಹಾಸಿ. ಹೇಳ್ತ ವಿತ್ರಸ್ತ ಸಹಾಸಿ, ವಿತ್ರಸ್ತ ಅಸಹಾಸಿ ಅಂತ ಹೇಳ್ತಾರೆ. ಅಂದ್ರೆ ಏನು, ನೀನು ಘೋರಾತ್ ಉಗ್ರಸೇನಾತ್ ಉಗ್ರಸೇನಾತ್ಮಜಾತ್ ನಃ ಪಾಹಿ, ನಮ್ಮನ್ನ ಆ ಘೋರನಾಗಿರ್ತಕ್ಕಂಥ ಉಗ್ರಸೇನ ಮಗ ಕಂಸ ಅವನಿಂದ ನಮ್ಮ ರಕ್ಷಣೆ ಮಾಡಿ. ತ್ರಸ್ತಾನ್, ನಾವನಿಂದ ತುಂಬ ದುಃಖಕ್ಕೆ ಒಳಗಾಗಿದ್ದೇವೆ ಹರಿಯೇ. ಹೇಳ್ತಾರೆ ನೀನೆಂಥವನು, ಭೃತ್ಯ ವಿತ್ರಾಸ ಅಸಹಾಸಿ. ಅಥವಾ ಇಲ್ಲಿ ಹೇಳ್ತಾ ಇದ್ದಾರೆ ಭೃತ್ತರಿಗೆ ಏನು ವಿತ್ರಾಸ ಹಾಸಿ, ವಿಶೇಷವಾಗಿರತಕ್ಕಂಥ ಭೃತ್ತರಿಗೆ ಬಂದಿರತಕ್ಕಂಥ ವಿಶೇಷ ತ್ರಾಸ ಭಯಾದಿಗಳು. ಭೃತ್ಯ ವಿತ್ರಾಸ, ಭೃತ್ತರಿಗೆ ಬಂದಿರತಕ್ಕಂಥ ವಿಶೇಷವಾದ ಭಯಾದಿಗಳು, ಆ ಭಯಾದಿಗಳನ್ನು ಹಾಸಿ ಹಂತಿ ಅಂದರೆ ಹಾಪಯತಿ ನಾಶ ಮಾಡುತ್ತಾನಾದ್ದರಿಂದ ಭೃತ್ಯ ವಿತ್ರಾಸ ಹಾ ಅಂತ ಭಗವಂತನಿಗೆ ಹೆಸರು. ಇನ್ನು ಇನ್ನ ತ್ರಾಸ ಅಸಹಾಸಿ ಹೇಳ್ತಾ ಇದ್ದಾರೆ, ಇವರಿಗೇನು ತ್ರಾಸ ಬಂದಿರುತ್ತೆ ಅದನ್ನು ನೀನು ಸಹನೆ ಮಾಡಲ್ಲ, ಬೇಗ ಅದನ್ನು ನಾಶ ಮಾಡ್ತೀಯ, ಹಾಸಿ ಅದನ್ನು ನಾಶ ಮಾಡ್ತೀಯ. ಅಂತ ವಿಶೇಷವಾಗಿ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾಳೆ. ಆವಾಗ ಹೇಳ್ತಾ ಇದ್ದಾರೆ ಭಗವಂತ, ತ್ವಮೇವ ಪೂರ್ವಸರ್ಗೇ ಭೂಃ ಪೃಷ್ಣಿಃ ಸ್ವಯಂಭುವೀಸತಿ ತದಾಯಂ ಸುತಪಾನಾಮ ಪ್ರಜಾಪತಿರಕಲ್ಮಷಃ. ನೀನು ಹಿಂದಿನ ಸೃಷ್ಟಿಯಲ್ಲಿ ವಿಶೇಷವಾಗಿ ಪೂರ್ವಸರ್ಗದಲ್ಲಿ ಪೃಷ್ಣಿ ಅಂತ ಹೆಸರಿಂದ ಬಂದಿದ್ದೀಯ, ಈತ ಸುತಪ ಅಂತ ಪ್ರಜಾಪತಿ, ಇವರಿಬ್ಬರು ವಿಶೇಷವಾಗಿ ಬ್ರಹ್ಮದೇವರಿಂದ ನೀವಿಬ್ಬರು ಆಜ್ಞಪ್ತರಾಗಿ ಮಕ್ಕಳಿಗಾಗಿ ತಪಸ್ಸನ್ನು ಮಾಡಿದ್ದೀರಿ. ಹೇಳ್ತಾರೆ, ವರ್ಷ ವಾತ ಆತಪ ಹಿಮ ಘರ್ಮ ಕಾಲ ಗುಣಾನ್ ಅಣು ಸಹಮಾನವು ಶ್ವಾಸರೋಧ ವಿನಿರ್ಹೂತ ಮನೋಮಲವು. ಅವರು ತಪಸ್ಸು ಮಾಡಿರತಕ್ಕಂಥ ಅದ್ಭುತವಾದ ರೀತಿ, ಮಳೆ ಗಾಳಿ ಬಿಸಿಲು ಚಳಿ ಆದ ಮೇಲೆ ತುಂಬ ಅಂದರೆ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಆತಪ ಘರ್ಮ ಅಂತ ಹೇಳ್ತಾ ಇದ್ದಾರೆ. ಬಿಸಿಲು ಅದರ ತಾಪ ಅವೆಲ್ಲವನ್ನ ಕಾಲ ಗುಣಾನ್ ಅನು ಸಹಮಾನವು, ಕಾಲಕ್ಕೆ ತಕ್ಕಂಥ ಏನು ಪ್ರಕೃತಿಯ ಗುಣಗಳು ಬರ್ತಾ ಇದೆ ಅದನ್ನು ತಡ್ಕೊಳ್ತಾ, ಅದು ತಡ್ಕೊಳ್ಳೋದು ತಪ, ತಪಸ್ಸನ್ನು ಮಾಡುತ್ತಾ ಶ್ವಾಸ ನಿರೋಧ ಪ್ರಾಣಾಯಾಮದಿಂದ ಮನಸ್ಸಿನ ಮನವನ್ನೆಲ್ಲ ಕಳ್ಕೊಂಡು ಶೀರ್ಣ ಪರ್ಣ ಅನಿಲ ಆಹಾರವು ಉಪಶಾಂತೇನ ಚೇತಸ. ಕಳಗೆ ಬಿದ್ದ ಉದುರಿ ಬಿದ್ದ ಎರೆಗಳು ಹಾಗೆ ಗಾಳಿಯನ್ನು ಆಹಾರವಾಗಿ ಸ್ವೀಕಾರ ಮಾಡಿ ಶುದ್ಧವಾದ ನನ್ನಲ್ಲೇ ಇಟ್ಟ ಮನಸ್ಸಿನಿಂದ ಮತ್ತ ಕಾಮಾನ್ ಅಭಿಪ್ಸಂತವು ಮರ ಮದಾರಾಧನ ಮೀಹತು. ನನ್ನಿಂದ ವಿಶೇಷವಾಗಿ ವರಗಳನ್ನು ಬೇಡತಾ ನನ್ನ ಆರಾಧನೆ ಮಾಡಿದ್ದೀರಿ. ನಾನೇ ಹೇಗೆ ಎಷ್ಟು ಕಾಲ ದಿವ್ಯ ವರ್ಷ ಸಹಸ್ರಾಣಿ ದ್ವಾದಶೇಯುರ್ಮಹಾತ್ಮನು, 12,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದೀರಿ. ಆವಾಗ ನಾನು ಸಂತೋಷದಿಂದ ನಿಮಗೆ ಹೇಳ್ತಾ ಇದ್ದಾರೆ, ಈ ಒಂದು ರೂಪದಿಂದಲೇನೆ ನಿಮಗೆ ದರ್ಶನ ಕೊಟ್ಟಿದ್ದೆ. ಆ ಹಿಂದಿನ ಪ್ರಾಗ್ಜನ್ಮ ಸ್ಮರಣಾಯವೈ, ಆ ರೂಪದಿಂದಲೇ ಈಗ ದರ್ಶನ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ನಾನೇ ಮಗನಾಗಿ ಬಂದಿದ್ದೆ, ಈಗ ನಾನು ನಿಮ್ಮ ಮಗನಂತೆ ಬರ್ತಾ ಇದ್ದೇನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ, ಆಗ ನನ್ನ ಹೆಸರು ಪೃಷ್ಣೆ ಗರ್ಭ ಅಂತ ಆಯಿತು. ನಂತರ ಮತ್ತು ನಾನು ವಿಶೇಷವಾಗಿ ನಿಮ್ಮಿಂದಲೇನೆ ಉಪೇಂದ್ರ ನಂತರ ವಾಮನ ಅಂತ ಹೆಸರಿಟ್ಟುಕೊಂಡು ನಾನೇ ಬಂದೆ. ನಂತರ ವಿಶೇಷವಾಗಿರತಕ್ಕಂಥ ಈಗ ನಾನು ಪುನಃ ಕೃಷ್ಣ ಅಂತ ಬರ್ತಾ ಇದ್ದೇನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅವರೇ ಅದಿತಿ ಕಶ್ಯಪರೇ ಬಂದಿದ್ದಾರೆ ಇಲ್ಲಿ ಪುನಃ ವಸುದೇವ ದೇವಕಿಯರಾಗಿ. ನಂತರ ನೀವಿಬ್ಬರು ಯುವಾಂ ಮಾಂ ಪುತ್ರಭಾವೇನ ಬ್ರಹ್ಮಭಾವೇನ ಚ ಅಸಕೃತ್ ಚಿಂತಯಂತೌ ಕೃತಸ್ನೇಹೌ ಯಸ್ಯೇಥೇ ಮದ್ಗತಿಂ ಪರಾಂ. ಈ ಜನ್ಮದಲ್ಲಿ ನೀವು ವಿಶೇಷವಾಗಿ ನನ್ನ ಮಗನಂತೆ ಭಗವಂತನಂತೆ ಎರಡೂ ರೀತಿಯಲ್ಲಿ ಚಿಂತನೆ ಮಾಡಿ ಕೊನೆಗೆ ನನ್ನ ಸದ್ಗತಿಯನ್ನು ನೀನು ಪಡಿತೀರಾ ಅಂತ ಭಗವಂತ ಅನುಗ್ರಹ ಮಾಡತ ಸುಮ್ಮನಾಗಿ ಬಿಟ್ಟ. ಅವರು ನೋಡುವಂತೇನೆ ಚಿಕ್ಕ ಮಗುವಾಗಿ ನಿಂತ. ಆವಾಗ ಭಗವತ್ ಪ್ರಚೋದಿತ ಶೌರಿಹಿ ಸುತಂ ಸಮಾದಾಯ ಸೂತಿಕಾಗ್ರಹಾತ್. ಆ ಭಗವಂತನಿಂದ ಪ್ರಚೋದಿತನ ಸ್ವಾಮಿ ಹೇಳಿದ್ದಕ್ಕೆ ವಿಶೇಷವಾಗಿ ವಸುದೇವ ಸ್ವಾಮಿಯನ್ನು ಕರಕೊಂಡು ಯಶೋಧಾದೇವಿಯ ಮಡಿಲಲ್ಲಿರುವಂಥ ಮಗುವನ್ನು ಕರಕೊಂಡು ಇಲ್ಲಿ ಬರಲಿಕ್ಕೆ ಹೊರಡತಾ ಇದ್ದಾನೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.